ಈ ಕಾಮುಕರಾದವರ ಸಂಘ ಮಾಡಿದವರ ಸಂಘವೇ ಅಷ್ಟು ಅಷ್ಟು ಅನರ್ಥಪ್ರದವಾದರೆ ಇನ್ನ ಸಾಕ್ಷಾತ್ ಸ್ತ್ರೀ ಕಾಮುಕರ ಸಂಘ ಎಷ್ಟು ಭಯಂಕರವಾಗಬಹುದು. ಕಪಿಲಾಮಕ ಭಗವಂತನು ಅದೇ ಮಾತನ್ನು ಹೇಳುತ್ತಾನೆ, ಸಂಗಂನ ಕುರಿಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರು ರುಕ್ಷುಹು. ಮೊದಲೇ ಹೇಳಿದ್ದಾರೆ ಕಲಿಯ ಐದು ವಾಸಸ್ಥಾನಗಳಲ್ಲಿ ಸ್ತ್ರೀಯ ಅಂತ ಒಂದು ಪದ ಸೇರಿಸಿದ್ದಾರೆ. ಕಲಿ ಐದು ಜಾಗದಲ್ಲಿ ವಾಸ ಮಾಡ್ತಾನಲ್ಲ, ಒಂದು ಜಾಗ ಸ್ತ್ರೀಯರು ಅಂತ ಕರೆದಿದ್ದಾರೆ. ಹಾಗಿದ್ರೆ ಸ್ತ್ರೀಯರ ಬಗ್ಗೆ ಇಷ್ಟು ಬೈತಾರಲ್ಲ ಭಾಗವತಾದಿ ಗ್ರಂಥಗಳಲ್ಲಿ, ಸ್ತ್ರೀಯರೇ ಜಾತಿ ಭಾಗವತಾದಿಗಳನ್ನು ಕೇಳೋದು ಈ ಮಧ್ಯೆ, ಅವರು ನಿಂದ್ಯರೇ ಅಂತ ಪ್ರಶ್ನೆ ಬಂದ್ರೆ ಆಚಾರ್ಯ ಹೇಳ್ತಾರೆ, ಎಲ್ಲಿ ಸ್ತ್ರೀಯರ ಬಗ್ಗೆ ಬೈತಾರೋ ಅವರು ಬಂಧಕ ಅಂತ ಕರೀತಾರೋ ಅದು ಎಲ್ಲಾ ಸ್ತ್ರೀಯರ ಬಗ್ಗೆ ಹೇಳಿದ ಮಾತಲ್ಲ, ಅದು ಕೆಟ್ಟ ಸ್ತ್ರೀಯರ ಬಗ್ಗೆ, ಮಂಥರೆ ಮೊದಲಾದ ಮಹಾಪಾಪಿಗಳಿದ್ದಾರಲ್ಲ ಅಂಥವ್ರ ಬಗ್ಗೆ ಹೇಳಿದ್ದು, ಕಾಮುಕರ ಬಗ್ಗೆ ಹೇಳಿದ್ದೆ ಹೊರತು ಸತ್ಸ್ತ್ರೀಯರ ಬಗ್ಗೆ ಒಳ್ಳೆ ಸ್ತ್ರೀಯರ ಬಗ್ಗೆ ಹೇಳಿದ ಮಾತಲ್ಲ, ಅವರು ಪೂಜ್ಯರೇ ಸರಿ ಅಂತ ಹೇಳಿದ್ದಾರೆ. ಈ ವಿವೇಚನೆ ಕೊಟ್ಟರು ಮಧ್ವಾಚಾರ್ಯ ಒಬ್ಬರೇನೆ, ಇನ್ಯಾರು ಆ ಶ್ಲೋಕಕ್ಕೆ ಅಷ್ಟೇ ಅರ್ಥ, ಸ್ತ್ರೀಯರು ಸ್ತ್ರೀಯರು ಅಂತಾನೆ ಅರ್ಥ. ಅಂದ್ರೆ ಎಲ್ಲಾ ಸ್ತ್ರೀಯರು ಕೆಟ್ಟವರಂತಾಗೋದಿಲ್ಲ ಹಾಗಿದ್ರೆ ಎಷ್ಟು ತಪ್ಪದು. ನಿಜವಾಗಲೂ ಕೂಡ ಸ್ತ್ರೀ ಕುಲಕ್ಕೆ ಮಧ್ವಾಚಾರ್ಯರಂತೆ ನ್ಯಾಯ ಸಲ್ಲಿಸಿದ ಮತ್ತೊಬ್ಬ ಮತಾಚಾರ್ಯರು ಜಗತ್ತಿನ ಇತಿಹಾಸದಲ್ಲೇ ಆಗಲಿಲ್ಲ. ಅವರು ಪ್ರತಿಯೊಬ್ಬರಿಗೂ ನ್ಯಾಯ ಸಲ್ಲಿಸಿದವರು. ಶ್ರೀಮದ್ ಆನಂದ ತೀರ್ಥರು ಅಂದ್ರೆ ವಿಶ್ವ ಗುರುಗಳು, ಒಂದು ಕೋಮಿನ ಗುರುಗಳಲ್ಲ, ಒಂದು ವರ್ಗದ ಗುರುಗಳಲ್ಲ, ಸರ್ವಯೋಗ್ಯರ ಗುರುಗಳಾದ್ದರಿಂದ ಅವರ ಸಂದೇಶ ಅಷ್ಟು ಮಾರ್ಮಿಕವಾದದ್ದು. ಮತ್ತೆ ಮಹಾತ್ಮರು ಅಂದ್ರೆ ಯಾರು ಹಾಗಿದ್ರೆ, ನಮ್ಮನ್ನು ಅರ್ಥ ಮಾಡ್ಕೋಬೇಕು. ನಾವು ಕೆಟ್ಟ ಶಾಸ್ತ್ರ ಓದಬಾರದು ಅಲ್ಲ, ಕೆಟ್ಟ ಶಾಸ್ತ್ರ ಓದಿದವರ ಸಹವಾಸವನ್ನು ಮಾಡಬಾರದು ಅಲ್ಲ, ಕೆಟ್ಟ ಶಾಸ್ತ್ರ ಓದಿದವರ ಸಹವಾಸ ಮಾಡಿದವರ ಸಹವಾಸವನ್ನು ಮಾಡಬಾರದು, ಅಷ್ಟು ದೂರ ಇರಬೇಕಂತ. ಇದನ್ನ ಹೇಗೆ ನಂಬಬೇಕು ಅಂದ್ರೆ, ಕರೆಂಟ್ ಹಿಡಿದ್ರೆ ಹೊಡೆದಿರುತ್ತೆ ಯಾರಿಗೋ, ಅವ್ನು ಬಿಟ್ಟರೆ ಇವಳಿಗೂ ಹೊಡೆಯುತ್ತೆ. ಬರ್ತೆ ಕರೆಂಟ್ ಡೈರೆಕ್ಟ್ ಬಿಡಬೇಕಾಗಿಲ್ಲ, ಹೊಡೆದವರು ಬಿಟ್ಟಿದ್ರು ಸಾಕು ಇವನು ಹೋಗಿಬಿಡ್ತಾನೆ. ಎಷ್ಟೋ ಸರ್ತ ಹೋಗಿದ್ದಾರೆ ಪಾಪ, ಒಬ್ರಿಗೆ ಹೊಡೆದು ಇನ್ನೊಬ್ರು ಹೋಗಿ ಅವರು ಹೋಗಿ ಅವರು ಹೋಗಿ ಮನೆ ಮತ್ತೆ ಮನೆ ಮನೆಗಳೇ ಹೋಗಿಬಿಡುತ್ತೆ ಎಷ್ಟೋ ಸರ್. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ಆಗ ಈ ಮಾತು ಅರ್ಥ ಆಗುತ್ತೆ. ಒಳ್ಳೆಯದು ಹಾಗೆ ಕೆಟ್ಟದ್ದು ಹಾಗೆ, ಒಳ್ಳೆಯದು ಹಾಗೆ ಕೆಟ್ಟದ್ದು ಹಾಗೆ, ಕೆಟ್ಟವರ ಸಹವಾಸವನ್ನ ಸರ್ವಾತ್ಮನ ತ್ಯಾಗ ಮಾಡಬೇಕು. ಆದರೆ ಇವತ್ತು ಸಿಗೋದೇ ಕೆಟ್ಟವರು, ಹಾಗಾಗಿದೆ. ಸಿಗೋದೇ ಕೆಟ್ಟವರು, ಅದೇ ಸಹವಾಸವೇ. ಕತೆ ಟೆಕ್ಸ್ಟ್ ಬುಕ್ ಓದೋದ್ರಿಂದ ಕಥೆ ಕಾದಂಬರಿ ಓದೋ ಜನಗಳೇ ಶಾಸ್ತ್ರ. ಲೋಕ ವಿದ್ಯಾರ್ಥಿನೇ, ಬುದ್ಧಿವಂತ ವಿದ್ಯಾರ್ಥಿ ಓದೋ ವಿದ್ಯಾರ್ಥಿನ ಬಿಟ್ಟು ಸಿನಿಮಾಕ್ಕೆ ಹೋಗೋ ವಿದ್ಯಾರ್ಥಿ ಸಹವಾಸ ಮಾಡಿಬಿಟ್ರೆ ಇವನು ಫೇಲು ಅವನು ಫೇಲ್ ಆಗಿಬಿಡ್ತಾನೆ. ಆದರೆ ಒಳ್ಳೆ ವಿದ್ಯಾರ್ಥಿ ಸಹವಾಸ ಮಾಡಿದ್ರೆ ಅವ್ನು ಫಸ್ಟ್ ರ್ಯಾಂಕ್ ಬಂದ್ರೆ ಅಟ್ಲೀಸ್ಟ್ ಪಾಸ್ ಆದರೂ ಆಗ್ತಾನೆ ಕೊನೆ ಪಕ್ಷ. ಆ ದೃಷ್ಟಿಯಲ್ಲಿ ಸಜ್ಜನರ ಸಹವಾಸ ತುಂಬಾ ದೊಡ್ಡದು. ನಮಗೆ ಅರ್ಥವಾಗಲಿ ಬಿಡಲಿ, ಸುಮ್ಮನೆ ಕೂತರೆ ಸಾಕಂತ. ಆ ಒಂದು ವೈಬ್ರೇಷನ್ಸ್ ಅಂತೇನು ಕರಿತೇವೆ, ಅವರ ಸನ್ನಿಧಾನದಿಂದ ಎಷ್ಟೋ ಸಿದ್ಧಿ ಬಂದ್ಬಿಡುತ್ತೆ ಅಂತ ಹೇಳುತ್ತಾರೆ. ಮಹಾತ್ಮರು ಯಾರು ಹಾಗಿದ್ರೆ, ಮಹಾಂತಸ್ತೆ ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಹ ಸಾಧವಹ ಸುಹೃತಃ. ಏ ಎಷ್ಟ ಜ್ಞಾನಿ ಲಕ್ಷಣ ಇವೆಲ್ಲ ಕೂಡ. ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಹ ಸಾಧವಹ ಸುಹೃದಃ, ಒಂದೊಂದು ವಿಶೇಷಣ ಕೂಡ ನಿಜವಾದ ಜ್ಞಾನಿ ಯಾರು ಅಂತ ಹೇಳುತ್ತಾರೆ. ಅವರೆಲ್ಲ ಸಮಚಿತ್ತರಂತ. ಹೊರಗಿನ ಅರ್ಥ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಚಿತಧೀರ್ಮುನಿರುಚ್ಯತೆ. ಇಂಥವರು ಸಮಚಿತ್ತರು. ಒಳಗಿನ ಅರ್ಥ, ಸಮೇಚಿತ್ತಂ ಮೇಷಾಂತೆ ಸಮಚಿತ್ತಾಹ. ಸಮಃ ವಿಷ್ಣುಸಹಸ್ರ ಅಂದರೆ ಭಗವಂತನ ಹೆಸರು. ಭಗವಂತನ ಸಮ ಭಗವಂತನಲ್ಲಿ ಮನಸ್ಸಾಗ್ತಾರಲ್ಲ ಅವರು ಸಮಚಿತ್ತರು. ಏನಾದರೂ ಬರಲಿ, ಕದಲಂ ಬಹುಲೋಕ ವಿಚಿಂತನಯ ಪ್ರಬಣಂ ಕುರು ಮಾನಸ ಮೀಶ ಪದೇ, ಹೀಗೆ ಬದುಕ್ತಾರಲ್ಲ ಅವರ ಸಮಚಿತ್ತರು, ಪ್ರಶಾಂತರು. ಒಂದೊಂದು ವಿಶೇಷಣ ಎಷ್ಟೋ ಹೊತ್ತು ಹೇಳಬೇಕು ಅಂತ ಮಾತುಗಳವೆಲ್ಲ ಕೂಡ. ಮುಂದೆ ಹೇಳ್ತಾರೆ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇತ್ಯ ಸಮುಪೇತ ಮೃತ್ಯುಂ. ತಂದೆ ತಂದೆಯಲ್ಲ, ತಾಯಿ ತಾಯಿಯಲ್ಲ, ಅಣ್ಣ ತಮ್ಮಂದ್ರೆ ಅಣ್ಣ ತಮ್ಮದೇನಲ್ಲ, ಮತ್ತು ಗುರು ಗುರು ಅಲ್ಲ, ಗಂಡ ಗಂಡನಲ್ಲ, ಇನ್ನು ಎಷ್ಟು ಬೇಕಾದ್ರೆ ಸೇರಿಸಬಹುದು. ಹೆಂಡತಿ ಹೆಂಡತಿ ಅಲ್ಲ, ಯಾರು ಯಾರು ಅಲ್ಲೇ ಅಲ್ಲ. ಏನಿದೆ ಅರ್ಥ, ಹೆಂಡತಿ ಅಂದ್ರೆ ಹೆಂಡತಿ ಅಂತ ಅರ್ಥ, ತಂದೆ ಅಂದ್ರೆ ತಂದೆ ಅಂತ ಅರ್ಥ, ಭಾಗವತ ಹೇಳ್ತಾ ಅಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೇನು ಅರ್ಥ ಮಾಡ್ಬೇಕು ಅದಕ್ಕೆ? ತಂದೆ ಅಂದ್ರೆ ತಂದೆನೆ, ತಾಯಿ ತಾಯಿನೇ, ಆದ್ರೆ ಹುಟ್ಟಿಸಿದ ಮಾತ್ರಕ್ಕೆ ತಂದೆಯಲ್ಲ ತಾಯಿಯಲ್ಲ. ನಮೋಚಯೇದ್ಯ ಸಮುಪೇತ ಮೃತ್ಯು, ನಮಗೆ ಮೃತ್ಯು ಏನಿದೆ, ಭಯಂಕರವಾದ ಸಂಸಾರರೂಪವಾದ ಮೃತ್ಯು ಏನಿದೆ, ಇದರ ಬಿಡುಗಡೆಗೆ ಯಾರು ಎಚ್ಚರವನ್ನು ಉಂಟು ಮಾಡೋದಿಲ್ಲ ಅವರ್ಯಾರು ತಂದೆ ತಾಯಿ ಬಂಧು ಬಳಗನ ಹೆಸರು ಪಾತ್ರರಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಸದಾ ನಮಗೆ ಎಚ್ಚರಿಸಬೇಕು. ನಮಗೆ ಸಮುಪೇತ ಮೃತ್ಯು ಅನ್ನೋದಕ್ಕೆ ಹೊರಗಿನ ಅರ್ಥನೇ ಇದೆ. ಮಗನೇ, ಒಂದಲ್ಲ ಒಂದು ಸಾಹಿತಿ ಹುಷಾರು, ಅಷ್ಟೊಳಗೆ ಒಳ್ಳೆ ಕೆಲಸ ಮಾಡಬೇಕೇ ಹೊರತು ನಾನು ನನ್ನ ಸಮ ಇಲ್ಲ ಅಂತ ಬದುಕಬೇಡ ಅಂತ ಹೇಳದೆ ಹೋದರೆ ಅವರೆಂತ ತಂದೆ ತಾಯಿಗಳಾಗ್ತಾರೆ. ನಮ್ಮ ಸಾವಿನ ಎಚ್ಚರವನ್ನು ಕೊಡಲೇಬೇಕು ಅಂತ ಹೇಳುತ್ತಾರೆ. ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲಾದ್ರಿಂದ ಸಾಯೋದ್ರೊಳಗೆ ಒಳ್ಳೆ ಕೆಲಸ ಮಾಡಿ ಸಾಯಬೇಕು. ಹಿಂದೆ ಪರಿಷದಾದಿ ಕೇಳ್ತಾನಲ್ಲ, ಪುರುಷ ಸ್ನೇಹ ಯತ್ ಕಾರ್ಯಂ ಪ್ರಿಯಮಾಣಸ್ಯ ಸರ್ವದಾ. ಸಾಯೋ ಮನುಷ್ಯ ಸಾಯೋದ್ರೊಳಗೆ ಸಾಧನೆ ಮಾಡಬೇಕು. ವಿದ್ಯಾರ್ಥಿ ಪೇಪರ್ ಕೊಡೋದ್ರೊಳಗೆ ಬೇಕಾದ್ರೆ ಬರೆದಿರಬೇಕಾಗಿ ಆಮೇಲೆ ಬರೆದ್ರೆ ಏನು ಉಪಯೋಗ ಇಲ್ಲ, ಸೆಪ್ಟೆಂಬರ್ಗೆ ಪ್ರಾಕ್ಟೀಸ್ ಆಗುತ್ತೆ, ಉಪಯೋಗ ಇಲ್ಲ. ಅಷ್ಟೊಳಗೆ ಬರೀಬೇಕಲ್ಲಿ, ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಇದನ್ನ ಯಾರು ಹೇಳಬೇಕು? ಹುಡುಗಿ ಅವರಿಗೆ ತಿಳಿಯೋದಿಲ್ಲ. ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್, ಚಿಕ್ಕವರಿಗೆ ಅವೆಲ್ಲ ಗೊತ್ತಾಗೋದಿಲ್ಲ. ದೊಡ್ಡವರು ಹೇಳೇನು ಮಾಡಬೇಕು, ಅದು ಕರೆಂಟು ಮುಟ್ಟಬೇಡ, ಅದು ಒಲೆ ಮುಟ್ಟಬೇಡ ಅಂತ ಹೇಗೆ ಹೇಳ್ತಾರಲ್ಲ. ಇದು ಸಂಸಾರ, ಇದ್ರ ಬಗ್ಗೆ ಎಚ್ಚರದಿಂದ ಹೇಳಬೇಕೋ ಬೇಡವೋ ಹೇಳೋದೇ ಇಲ್ಲ ಅಂದ್ರೆ ಅಷ್ಟು ಹೇಳ್ತಾರೆ. ಇದನ್ನು ಹೇಳೋದಿಲ್ವಲ್ಲ, ಎಷ್ಟು ಅಪಾಯ ಇದು. ಇದನ್ನು ಹೇಳಿದ್ರೆ ಮಾತ್ರ ತಂದೆ ತಾಯಿ ಬಂಧು ಬಳಗಾಗ್ತಾರೆ, ಇಲ್ಲದವರೆ ತಂದೆ ತಾಯಿ ಬಂಧು ಬಳಗ ಆಗೋದೇ ಇಲ್ಲ. ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನ ಪಾಠಿತ, ಸುಭಾಷಿತಕಾರರಿ ಮಾತು ಹೇಳ್ತಾರೆ. ಮಕ್ಕಳಿಗೆ ಯಾರು ಅಕ್ಷರಾಭ್ಯಾಸ ಮಾಡಿಸಿಲ್ಲ, ಜ್ಞಾನವನ್ನು ಕೊಟ್ಟಿಲ್ಲ ಅಂತ ತಂದೆ ತಾಯಿಗಳು ತಂದೆ ತಾಯಿಗಳ ಅಲ್ಲ ಅಲ್ಲ, ಅವರು ಶತ್ರುಗಳು ಅಂತ ಕರೆದಿದ್ದಾರೆ. ಮಾತಾ ಶತ್ರು ಪಿತಾ ವೈರಿ, ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟರ್ಥ ಇದೆ. ಎಷ್ಟೋ ಜನ ಇವತ್ತಿಗೂ ಹಾಗೇನೆ, 60-70 ವರ್ಷ ಆಗಿರುತ್ತೆ, ಎಲ್ಲ ಪ್ರವಚನಾದಿಗಳಿಗೆ ಬರ್ತಾರೆ, ಆಗ ಗೊತ್ತಾಗುತ್ತೆ ಸಂಧ್ಯಾವನೆ ಮಾಡಬೇಕು ಅಂತ ಪಾಪ. ಆಗ ಏಕಾಶಿ ಅಂತ ಒಂದಿದೆ ಅಂತ ಗೊತ್ತಾಗುತ್ತೆ, ಆಗ ಬ್ರಹ್ಮಯಜ್ಞ ಅಂತ ಗೊತ್ತಾಗುತ್ತೆ. ಅವ್ರು ಮಾಡೋ ಮೊದಲ ಕೆಲಸ ಏನು ಗೊತ್ತೇನು? ಯಾರು ಅಪ್ಪ ಅಮ್ಮನ ಬೈತಾರೆ, ನಮ್ಮ ಅಪ್ಪ ಈ ಮಾತು ಹೇಳೇ ಇಲ್ಲ, ನಮ್ಮ ಅಮ್ಮ ಈ ಮಾತು ಹೇಳಲಿಲ್ಲ, ಇಲ್ಲಿ ಇಲ್ದ್ರೆ ಹೀಗಿರ್ತಿದ್ವ ನಾವು ಅಂತ ಹೇಳ್ತಾರೆ. ಹೀಗಿರ್ತಿದ್ವ ನಾವೀಗ, ಯಾರು ತಪ್ಪು ಅಂತಾಯ್ತು? ಅವ್ರ ತಪ್ಪಾಗಲಿಲ್ಲ, ಈಗ ಅವ್ರು ಹೇಳುವ ಮಾಡದೆ ಹೋದ್ರೆ ಇವ್ರ ತಪ್ಪು, ಅವ್ರು ಹೇಳ್ದವ್ರು ಅವ್ರದೇ ತಪ್ಪಾಗುತ್ತೆ. ಇವತ್ತು 100-91 ಹತ್ತು ಪಾಲು ಜನ ಧರ್ಮಾಚರಣೆ ಬಿಡಲಿಕ್ಕೆ ಕಾರಣ ಸೂಕ್ತ ಕಾಲದಲ್ಲಿ ದೊಡ್ಡವರು ಹೇಳದೆ ಹೋಗಿದ್ದ ಕಾರಣ ಅದಕ್ಕೆ. ಅವ್ರು ಏನನ್ನೂ ಹೇಳಿದವರಿದ್ದಾರೆ, ಮುಖ್ಯ ಇದನ್ನೇ ಹೇಳಲಿಲ್ಲ. ಮಧ್ವಾಚಾರ್ಯ ನಮ್ಮ ಗುರುಗಳು ಅಂತಾನೆ ಹೇಳಿಲ್ಲ ಅನೇಕರಿಗೆ, ಅದಕ್ಕೆಲ್ಲೆಲ್ಲ ಹೋಗ್ಬಿಡ್ತಾರೆ, ದೊಡ್ಡವರಾಗ್ತಿರ್ಲಿಕ್ಕೆ ಎಲ್ಲೆಲ್ಲ ಹೋಗ್ತಾರೆ. ಇವತ್ತು ಭಾರಿ ಕೆಟ್ಟ ಗುಂಪಿ ಸೇರೋದು ಮಾಧ್ವರೇನೆ, ಯಾವ್ಯಾವುದೋ ಸಭೆ ಎಲ್ಲೆಲ್ಲ ಆಶ್ರಮಕ್ಕೆ ಹೋಗೋರು ನಮ್ಮವರೇನೆ, ಬೇರೆಯವರು ಬರೋದಿಲ್ಲ, ತಮ್ಮ ತಮ್ಮಲ್ಲೇ ಹೋಗ್ತಾರ. ಅವರು ನಮ್ಮವ್ರು ಮಾತ್ರ ನಮ್ಮಲ್ಲಿ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಕಾರಣ ಅಂದ್ರೆ ಅವರಿಗೆ ದೊಡ್ಡವರು ವಿವೇಕನೇ ಹೇಳಿಲ್ಲ. ಇದೇ ಅರ್ಥದೊಳಗೆ ತುಂಬಾ ತುಂಬಾ ಗಮನಿಸಬೇಕಾದ ಮಾತು, ಅತ್ಯಂತ ಮಾರ್ಮಿಕವಾದ ಸಂದೇಶವನ್ನು ಭಗವಂತ ಕೊಡ್ತಾನೆ. ಒಳ್ಳೆ ತಾಯಿ ಯಾರು? ಸುನೀತಿ ಎಂಥ ಒಳ್ಳೆ ತಾಯಿ ನೋಡಿ. ಧ್ರುವ ಯೋಚನೆ ಮಾಡಬೇಡ, ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಅಂತ ಹೇಳಿದ್ಲಲ್ಲ, ನಿಜವಾದ ತಾಯಿ ಎಂದರು. ಯಾವ ತಂದೆ ತಾಯಿ ಬಂಧು ಬಳಗ ದೇವರ ಬಗ್ಗೆ ನಮಗೆ ಎಚ್ಚರವನ್ನು ತರ್ತಾರಲ್ಲ ಅವರು ಸಾರ್ಥಕ. ಅವರು ತಂದೆ ತಾಯಿ ಬಂಧು ಬಳಗ ಇರಲಿ, ಒಬ್ಬ ಹೆಂಡತಿ ಒಳ್ಳೆ ಹೆಂಡತಿ ಅನಿಸಿಕೋಬೇಕಾದ್ರೂ ಕೂಡ ಹಾಗಿರಬೇಕು ಅಂತ ಹೇಳಿಬಿಡ್ತಾರೆ. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಇದೆಲ್ಲದರ ತತ್ವವನ್ನ ಈ ಶ್ಲೋಕದಲ್ಲಿ ಕಾಣುತ್ತೇವೆ. ನೋಡಿ ಮಕ್ಕಳೇ, ನೀವು ಎಂಥ ಪ್ರಸಂಗ ಬರಲಿ, ಜ್ಯೇಷ್ಠಂ ಭರತಂ ಭಜಧ್ವಂ, ನಿಮ್ಮ ಅಣ್ಣ ಭರತ ಇದ್ದಾನಲ್ಲ ಅವನನ್ನು ಅನುಸರಿಸಿ ನಡೀರಿ ಅಂತ ಹೇಳ್ಬಿಡ್ತಾನೆ ಪರಮಾತ್ಮ. ಅವನನ್ನು ಅನುಸರಿಸಿ ನಡೆದು ಬಿಡಿ, ನಮಗೊಂದು ಆಶ್ಚರ್ಯ ಉಂಟು. ಇಷ್ಟೆಲ್ಲ ಹೇಳಿ ಆ ಭರತರಾಜ ಇವತ್ತು ಇಲ್ಲೇ ಇಲ್ಲ, ಆತ ಸರ್ವೋತ್ತಮನಲ್ಲ ಜೀವೋತ್ತಮನಲ್ಲ, ಆತನ್ನ ತಮ್ಮಂದರು ಫಾಲೋ ಮಾಡಲಿ, ನಾವ್ಯಾಕೆ ಫಾಲೋ ಮಾಡಬೇಕು ಅಂದ್ರೆ ಅದಕ್ಕೆ ಒಳಗಿನ ಅರ್ಥ. ಜ್ಯೇಷ್ಠಂ ಭರತಂ ಭಜಧ್ವಂ ಅಂತ ಹೇಳಿದರೆ ಆ ಭರತ ಅಂತ ಅರ್ಥ ಅಲ್ಲ, ಭರತ ಅಂದ್ರೆ ವಾಯುದೇವರು ಅಂತ ಅರ್ಥ. ಈ ವಾಯುದೇವರನ್ನು ಯಾವ ಕಾಲಕ್ಕೂ ಬಿಡಬೇಡಿ, ಮಧ್ವಾಚಾರ್ಯರನ್ನು ಬಿಡಬೇಡಿ ಸಂದೇಶ ಕೊಡ್ತಾರೆ. ಅಲ್ಲಿ ಗಮಕವಾದ ಇನ್ನೊಂದು ಪದ ಇದೆ, ಜ್ಯೇಷ್ಠಂ ಅಂತ ಪದ ಇದೆ. ಜ್ಯೇಷ್ಠಂ ಅಂದ್ರೆ ಯಾರು? ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಉಪನಿಷತ್ತಿನ ಮಾತು. ಜ್ಯೇಷ್ಠ ಅಂದ್ರೆ ವಾಯುದೇವರು ಅಂತ ಅರ್ಥ. ಜ್ಯೇಷ್ಠಂ ಭರತಂ ಅಂತ ಹೇಳಿದರೆ ಜೀವೋತ್ತಮರಾದ ವಾಯುದೇವರನ್ನ ಯಾವ ಕಾಲಕ್ಕೂ ಬಿಡಬೇಡಿ. ಮಾತರಮೇ ಮಾತರಿಶ್ವನ್ ಪಿತರತೊಳಗುರು ಭ್ರಾತರಿಷ್ಟಾಪ್ತ ಬಂಧು, ಹೀಗೆ ಅವರನ್ನು ಸರ್ವಾತ್ಮನ ನಂಬಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಪರಮಾತ್ಮ ಹೇಳ್ತಾರೆ. ಮುಂದೆ ಪರಮಾತ್ಮ ವಿಷ್ಣುರೂಪದಿಂದನೇ ಅವಧೂತ ಚರ್ಯೆಯನ್ನು ತೋರಿಸ್ತಾರೆ, ವಿಚಿತ್ರವಾದ ಚರ್ಯೆ. ನಾವು ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಾಶ್ರಮ ಕೇಳ್ತೇವಲ್ಲ, ಇವು ಆಶ್ರಮಗಳಿವು. ಅವಧೂತ ಚರ್ಯ ಅಂತ ಒಂದು ಚರ್ಯೆ ಉಂಟು. ಅಲ್ಲೇನಂದ್ರೆ ಹೊರಗೇನು ಕಾಣದೇ ಇಲ್ಲ, ಯಾರು ಅಂತಾನೆ ಗೊತ್ತಾಗೋದಿಲ್ಲ, ಬೂದಿ ಮುಚ್ಚಿದ ಕೆಂಡದಂತಿಪ್ಪರು, ಒಳಗೆ ಮಾತ್ರ ದೊಡ್ಡ ಬ್ರಹ್ಮಜ್ಞಾನಿಯವರು. ಇಂಥ ಚರ್ಯೆಯನ್ನು ಪರಮಾತ್ಮ ಸ್ವತಃ ತಾನು ಮಾಡಿ ತೋರಿಸಿದನಂತೆ. ಆ ಚರ್ಯೆಯನ್ನು ಮಾಡಿದಾಗ ಯೋಗ್ಯರು ಅರ್ಥ ಮಾಡಿಕೊಂಡ್ರು. ಅರ್ಹನ್ನಂತ ಒಬ್ಬ ಅಯೋಗ್ಯ ನೋಡಿದನಂತೆ, ನಾನು ಅಪಾರ್ಥ ಮಾಡ್ಕೊಂಡು ಬಿಟ್ಟನಂತೆ. ಓಹೋ, ಎಂದು ಸ್ನಾನನೇ ಮಾಡಬಾರದು, ಯಾವಾಗಲೂ ಕೊಳೆ ಮಲಧಾರಣೆನೇ ಮಾಡಬೇಕು, ಏನೇನೋ ತಿಳ್ಕೊಂಡ್ಬಿಟ್ಟು ಒಂದು ಹೊಸ ಮತ ಶುರು ಮಾಡಿಬಿಟ್ಟನಂತೆ. ಅದಕ್ಕೆ ಅರ್ಹತ ಮತ ಅಂತ ಹೆಸರಾಯಿತು, ಅದೇ ಜೈನ ಮತ ಅಂತ ಹೇಳಿದ್ದ. ಅಂದ್ರೆ ಜೈನ ಮತ ಪ್ರವರ್ತಕ ರೂಪ, ಋಷಭಾರ್ವಾಕ ರೂಪ, ಮಾತಾಡಿ ಮಾಡಿದ್ದಲ್ಲದು, ಸುಮ್ಮನೆ ಆ ರೀತಿ ನಡ್ಕೊಂಡು ತೋರಿಸಿದ್ದದು. ಬುದ್ಧ ರೂಪದಿಂದ ಮೋಹಕ ಮಾತುಗಳನ್ನಾಡಿ ಬೌದ್ಧ ಮತವನ್ನು ಪ್ರಸಾರ ಮಾಡ್ತಾನೆ ಭಗವಂತ. ಇಲ್ಲಿ ಮೋಹಕ ಆಚಾರವನ್ನು ತೋರಿಸಿ ಮೋಹನ ಮಾಡಿಬಿಡ್ತಾರೆ. ಇದು ಬುದ್ಧ ರೂಪ ಋಷಭ ರೂಪದ ಮತ್ತೊಂದು ಕೆಲಸ. ಜೈನರು ಕೂಡ ಋಷಭನ್ನು ಒಪ್ಪಿಟ್ಬಿಡ್ತಾರೆ, ನಮ್ಮ ತೀರ್ಥಂಕರ ಅಂತ ಒಪ್ಕೊಂಡ್ಬಿಡ್ತಾರೋ. ಭಾಗವತ ಹೇಳಿದ ಕಥೆ ಎಷ್ಟು ಸತ್ಯ ಅಂತ ಹೇಳೋದಕ್ಕೂ ಸಾಕ್ಷಿ. ಮುಂದೆ ಇನ್ನೂ ಅನೇಕ ವಿಚಾರ ಉಂಟು, ಅದು ಬೇಡ, ಹೊತ್ತಾಗ್ತಾ ಇದೆ. ಮುಂದೆ ಋಷಭನಾಮಕ ಪರಮಾತ್ಮ ದಾವಾಗ್ನಿಯಲ್ಲಿ ಭಾಗವತ ಸುಮ್ಮನೆ ಓದಿಬಿಟ್ರೆ ದಾವಾಗ್ನಿಯಲ್ಲಿ ಸುಟ್ಟೋಗ್ಬಿಟ್ಟ ಅಂತ ಅನಿಸುತ್ತೆ. ದೇವರು ಸುಟ್ಟೋದ ಅಂದ್ರೆ ಬದುಕೋದು ಯಾರು ಹಾಗಿದ್ರೆ ಅರ್ಥ ಹೇಳೋದು ಮೇಲ್ನೋಡು ಗೊತ್ತಾಗೋದೇ ಇಲ್ಲ. ಅಷ್ಟು ಆಚಾರ್ಯ ಬರೀತಾರೆ, ದಾವಾಗ್ನಿಯಲ್ಲಿ ಭಗವಂತ ಋಷಭ ರೂಪದ ಭಗವಂತ ಅದೃಶ್ಯನಾಗಿಬಿಟ್ಟನೆ ಹೊರತು ಅವನು ಸುಡೋ ಪ್ರಶ್ನೆ ಇಲ್ಲ. ಯಾತಕ್ಕೆ? ಯಾವ ಅಗ್ನಿ ಸುಡಬೇಕೋ ಆ ಒಳಗಿದ್ದು ಸುಡಂತಾನೆ ಈ ಮಧ್ಯೆ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯ ತೇಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯ ಮಾಮಕಂ. ಭಗವಂತನೇ ಅಗ್ನಿಗೆ ಶಕ್ತಿ ಪ್ರದಾನ ಆದಾಗ ಅವನ್ನ ಯಾರು ಸುಡುತ್ತಾರೆ? ಮತ್ ಭಗವಂತನ ದೇಹ ಎಂಥದ್ದು? ಅಪ್ರಾಕೃತ ದೇಹ. ಪ್ರಾಕೃತ ಅಗ್ನಿ ಸುಡುತ್ತಾದ್ರೆ ಹೇಗೆ? ತತ್ವ ವಿಚಾರ ಮಾಡದೇ ಇದ್ದವರಿಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಸತ್ಯಂ ಪರಂ ಧೀಮಹಿ ಆರಂಭದಲ್ಲಿ ಹೇಳ್ತಾರೆ. ಚೆನ್ನಾಗಿ ಧ್ಯಾನ ಮಾಡಿ ಮಾಡಿ ತಿಳ್ಕೋಬೇಕೆ ಹೊರತು ಮೇಲ್ನೋಟದ ಅರ್ಥ ತಿಳ್ಕೊಂಡ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ತಿಳ್ಕೊಳ್ಬೇಕು. ಗುರುದವ್ರು ಭಾಗವತ ಎಷ್ಟು ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ ಭಾಗವತ? ಅಹಿ ಬರದೇ ಬಿಡ್ತಾರ ಅವರು. ವೃಷಭರಾಜ ವೃಷಭರಾಗ ಪರಮಾತ್ಮ ಸುಟ್ಟು ಹೋಗಿಬಿಟ್ಟ. ಓದ್ದವರು ಸತ್ತೋಗ್ತಾನೆ ಹೊರತು ಅಂಧಂತಮಸ್ಸಿಗೆ ಹೋಗ್ತಾನೆ, ಉದ್ಧಾರವಾಗೋದೇ ಇಲ್ಲ. ಅದನ್ನು ಹೇಳಕ್ಕೆ ಶ್ರೀಮದ್ ಆಚಾರ್ಯರು ಬಂದಿತ್ತು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೀರಾನನೋ ಭುವನ ಜೀವನ ಮಾಮ ಭಾಷೆ. ಆಗ ಆಚಾರ್ಯರು ಭಾಷೆ ಭಗವಂತ ಕಳಿಸಿಕೊಡ್ತಾನೆ. ಅವರು ಬಂದು ಭಾಗವತ ತಾತ್ಪರ್ಯ ನಿರ್ಣಯವನ್ನು ಬರೆದಿದ್ದ. ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಅತ್ಯಪೂರ್ವವಾದಂಥ ಕೃತಿಯನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಮುಂದೆ ಭರತ ಚಕ್ರವರ್ತಿ ರಾಜ್ಯ ಆಡುತ್ತಾ ಇದ್ದಾರೆ. ಆ ಭರತ ಚಕ್ರವರ್ತಿ ಎಷ್ಟು ಚೆನ್ನಾಗಿ ರಾಜ್ಯ ಆಡದ ಅಂದ್ರೆ ವರ್ಣನೆ ಮಾಡಲೇಬೇಕಾಗಿಲ್ಲ. ಆತನ ಹೆಸರೇ ನಮ್ಮ ಖಂಡಕ್ಕೆ ಬಂದುಬಿಡ್ತು ಅಂತ ಹೇಳಿದ್ದ. ಮೊದಲು ಅಜನಾಭ ಅಂತ ಹೆಸರಿತ್ತಂತೆ. ಈತನ ಆಳ್ವಿಕೆಯ ಸಂಕೇತವಾಗಿ ಭರತಖಂಡ ಅಂತ ಬಂತು. ಅಂದ್ರೆ ನಾವಿರೋ ನಿತ್ಯ ಸಂಕಲ್ಪ ಮಾಡ್ತಾನೆ ಇರ್ತೇವೆ, ಭರತ ವರ್ಷ ಭರತ ಖಂಡೆ ಅಂತ ಹೇಳಿಬಿಟ್ಟು. ಆದ್ರೆ ಯಾರು ಭರತ ಅಂತ ನಮಗೆ ಗೊತ್ತಿಲ್ಲ. ಭಾಗವತ ಕೇಳಿದಾಗ ಗೊತ್ತಾಗುತ್ತೆ ನಾವು ಯಾರ ದೇಶದಲ್ಲಿ ಇದ್ದೇವೆ. ಆತನ ಹೆಸರೇ ಗೊತ್ತಿಲ್ಲದೆ ಹೋದರೆ ಬದುಕಕ್ಕೆ ಅರ್ಹತೆನೇ ಬರೋದಿಲ್ಲ. ಇಂಡಿಯಾದಲ್ಲಿರುತ್ತೆ ಪ್ರೈಮ್ ಮಿನಿಸ್ಟರ್ ಯಾರು ಗೊತ್ತಿಲ್ಲ, ಪ್ರೆಸಿಡೆಂಟ್ ಯಾರು ಗೊತ್ತಿಲ್ಲ ಅಂದ್ರೆ ಅರಿಯನ್ ಇಂಡಿಯನ್ ಅಂತ ಕೇಳ್ತಾರೆ. ಭಾರತದೇನವೇನೇನೋ ಗೊತ್ತಿಲ್ಲವಲ್ಲ ಅಂತ ಬೈತಾರೆ. ಭರತಖಂಡ ಹೆಸರು ಎಲ್ಲಿಂದ ಬಂತು, ಯಾರಿಂದ ಬಂತು ಅಂತ ಗೊತ್ತಿಲ್ಲದೆ ಹೋದ್ರೆ ಇದೆಂಥ ನಾವು ಭರತಖಂಡ ಅಂತ ಹೇಳಿ ಅರ್ಹತೆ ಕೂಡ ನಮಗೆ ಬರೋದಿಲ್ಲ, ಸಂಕಲ್ಪ ಮಾಡೋ ಅರ್ಹತೆನೂ ಬರೋದಿಲ್ಲ. ಅದಕ್ಕೆ ಭಾಗವತವನ್ನು ಕೇಳಲೇಬೇಕು. ಆ ಭರತ ರಾಜ ಅಷ್ಟು ಚೆನ್ನಾಗಿ ರಾಜ್ಯ ಆಡಿದ, ಹೆಸರೇ ಬಂತಾತನಿಗೆ. ನಮಗೊಂದು ಸಂಶಯ, ಅವರ ಅಪ್ಪಗವರ ಹೆಸರು ಬರಲಿಲ್ಲ, ಮಗನ ಹೆಸರು ಬಂತಲ್ಲ ಅಂತ ನಮ್ಗೆ ಸಂಕಟ. ಈಗ ವೃಷಭ ಖಂಡ ಅಂತ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಭರತ ಖಂಡ ಅಂತ ಅದಕ್ಕೆ ಬಂತು. ಅದಕ್ಕೆ ಹೇಳ್ತಾರೆ, ಮಗನ ಹೆಸರೇ ಬಂದ ಮೇಲೆ ತಂದೆ ದೊಡ್ಡವನು ಅಂತಾಗಲಿಲ್ವ? ಈಗ ಕೈಮುತ್ಯ ಮೋಹಯತ ಸತ್ಯವತಿ ಸೂತೋಕ್ತಿಯ ಇದ್ದ ಹಾಗೆ. ಮತ್ತೆ ಭರತನ ಹೆಸರು ಯಾತಕ್ಕೆ ಬಂತು ಅಂದ್ರೆ, ವೃಷಭನಾದಾಗ ಭಗವಂತನ ಮಗನಾಗಿ ಆ ವೃಷಭ ಗೀತೆಯನ್ನು ಕೇಳಿದ್ದಕ್ಕೆ ಅಷ್ಟು ಜನ ರಾಜ್ಯ ಆಡಿಬಿಡ್ತಾರೆ. ಯಾರ ಮಾತು ಕೇಳಿದ್ದಕ್ಕೆ ಭರತ ಖಂಡ ಅಂತ ಹೆಸರು ಬಂತು? ಇನ್ನ ಹೇಳಿದ ಭಗವಂತ ಹೇಗಿರಬೇಕು? ಮತ್ತೆ ಭಗವಂತನ ಯಾತಕ್ಕೆ ಭಗವಂತನ ಹೆಸರು ಬರಲಿಲ್ಲ ಅಂದ್ರೆ, ಆತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಆತನ ಈ ಹೆಸರಕ್ಕೆ ಬರುತ್ತೆ? ಈ ಮಧ್ಯೆ ವಿಶ್ವದ ಸ್ವಾಮಿ ಭಗವಂತನಾದ್ದರಿಂದ ಸಣ್ಣಪುಟ್ಟ ಹೆಸರು ಬರೋದು. ಪ್ರೈಮ್ ಮಿನಿಸ್ಟರ್ ಯಾತಕ್ಕೆ ಜಿಲ್ಲಾ ಪ್ರೆಸಿಡೆಂಟ್ ಆಗಿಲ್ಲ ಅಂತ ಕೇಳಿದ್ರೆ ಹಾಗೂ ಹಾಗೆ ಪ್ರೈಮ್ ಮಿನಿಸ್ಟರ್ನ ಜಿಲ್ಲಾ ಪ್ರೆಸಿಡೆಂಟ್ ಆಗ್ತಾನ, ಸಂಘ ಸಣ್ಣ ಸಂಸ್ಥೆಗೆ ಅಧ್ಯಕ್ಷನಾಗ್ತಾನ, ವಿಶ್ವದ ಪ್ರಭು ಭಗವಂತನಾದ್ದರಿಂದ ಆತನ ಅನುಸರಣೆ ಮಾಡಿದವರಿಗೆ ಎಷ್ಟು ಹೆಸರು ಬಂತು ಅಂತ ಹೇಳ್ತಾರೆ. ನಮಗೆ ನಮ್ಮ ಹೆಸರು ದೇಶಕ್ಕೆ ಬರಬೇಕಾಗಿಲ್ಲ, ನಮ್ಮ ಹೆಸರು ನಮಗೆ ಉಳ್ಕೊಂಡ್ರೆ ಸಾಕು ಕೊನೆ ಪಕ್ಷ. ಅದಕ್ಕಾದರೂ ದೇವರ ಧ್ಯಾನ ಮಾಡಬೇಕು ಸರಿಯಾಗಿ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಭರತ ಚಕ್ರವರ್ತಿ ರಾಜ್ಯ ಆಡುತ್ತಾನೆ. ಆತನ ಕಥೆ ಆಳಬೇಕಾದ್ರೆ ಎಷ್ಟು ಚೆನ್ನಾಗಿತ್ತೋ, ಮುಗಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಆತನ ಕಥೆ. ಅಷ್ಟು ಮಾತ ಯಜ್ಞಗಳನ್ನು ಮಾಡಿದಾಗ ದೇವತೆಗಳಿಗೆ ಸ್ವಾಹ ಸ್ವಾಹ ಅಂತ ಹವಿಸ್ಕೊಟ್ರೆ ಅವರು ಕೈ ಚಾಚ್ತಿದ್ರಂತ. ಅಂಥ ಪುಣ್ಯಾತ್ಮವು ಎಷ್ಟು ಸಿದ್ಧಿ ಇತ್ತ ಆತನಿಗೆ, ಅಷ್ಟು ಭಕ್ತ, ದೇವತೆಗಳ ಭಕ್ತ. ಅಂಥವನು ಕೊನೆಗೆ ಸರ್ವಸ್ವವನ್ನೂ ತ್ಯಾಗ ಮಾಡ್ತಾನೆ, ತನ್ನ ಮಗನಿಗೆ ಪಟ್ಟವನ್ನು ಕೊಡ್ತಾನೆ, ಕಟ್ಟಿಬಿಟ್ಟು ಪುಲಹಾಶ್ರಮಕ್ಕೆ ಬರ್ತಾನೆ. ಚಕ್ರಾ ನದಿಯ ತೀರ, ಗಂಡಕಿ ನದಿಯ ತೀರ, ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅತ್ಯದ್ಭುತವಾದಂಥ ಆಚರಣೆ ಆತನು ಬಿಟ್ಟು ಬಂದಿದ್ದೆ ಅದಕ್ಕೋಸ್ಕರ. ಪಾಪ ಸರ್ವಸ್ವವನ್ನು ಎದ್ರೆ ಕೂತರೆ ನಾರಾಯಣ ನಾರಾಯಣ ಅನ್ನೋದು ವಿಶಿಷ್ಟವಾದ ಶತಾಕ್ಷರ ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತಾ ಪೂರ್ತಿ ಆಧ್ನಿಕದಲ್ಲಿ ಆತನ ಜೀವನ ಪಾಪ. ಒಂದು ದಿವಸ ಚಕ್ರಾ ನದಿಯಲ್ಲಿ ಆಧ್ನಿಕವನ್ನು ಮುಗಿಸಿ ನೇನು ಏಳಬೇಕು ಅಷ್ಟತ್ತೆ ಸರಿಯಾಗಿ ಒಂದು ತುಂಬು ಗರ್ಭಿಣಿಯಾದ ಒಂದು ಜಿಂಕೆ ಬಂದು ನೀರು ಕುಡಿಲಿಕ್ಕಿಂತ ಬರುತ್ತೆ. ಆಗೊಂದು ಸಿಂಹ ಗರ್ಜನೆ ಮಾಡುತ್ತೆ, ಅದಕ್ಕೆ ಭಯ ಆಗತ್ತೆ ಪಾಪ. ತಾನು ಉಳಿಬೇಕು ಅಂತ ಹೇಳಿ ಆತರದಿಂದ ಈ ಕಡೆಯಿಂದ ಆ ಕಡೆಗೆ ಹರತ್ತೆ. ಅದು ದೊಡ್ಡ ನದಿ ಆದರೂ ಕೂಡ ಪಾತ್ರ ಚಿಕ್ಕದು, ಆ ಕಡೆ ಜೋರಾಗಿ ಹರತ್ತೆ. ಹಾರಬೇಕಾದ್ರೆ ಮರಿ ನೀರಲ್ಲಿ ಬಿದ್ದು ಬಿಡುತ್ತೆ. ತುಂಬ ಗರ್ಭಿಣಿಯಾಗಿದ್ದಕ್ಕೆ ಪ್ರಸವವಾಗಿ ಬಿಟ್ಟು ಮರಿ ನೀರಲ್ಲೇ ಬಿಡುತ್ತೆ, ಅದು ಆ ಕಡೆಗೆ ಬಿದ್ದು ಸತ್ತೋಗಿಬಿಡುತ್ತೆ. ಇದು ಬಂದು ಹೊಡ್ಕೊಂಡು ಬರ್ತಾ ಇದೆ. ಅಲ್ಲೇ ಇದ್ದಾನೆ ಭರತರಾಜ, ನೋಡಿದನಂತೆ. ಕಷ್ಟ ಹಿಡ್ಕೋತಾನೆ, ಅದನ್ನು ಹಿಡ್ಕೊಂಡು ಬಿಡ್ತಾನೆ, ಮೈ ತೊಳಿತಾನೆ, ಮೇಲೆ ಕೆತ್ತಿ ಎಲ್ಲ ಮಾಡ್ತಾನೆ. ಇದ್ಯಾವುದು ತಪ್ಪಲ್ಲ, ಭೂತದಯಾ ಸರ್ವಭೂತ ದಯಾ ಪುಷ್ಪಂ ಅಂತ ಕರೀತಾರೆ. ಎಂಥ ಅಪರೋಕ್ಷ ಜ್ಞಾನಿಗಳು ಕೂಡ ಇದನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇಹಿ, ಆಚಾರ್ಯರ ಮಾತದ ಬಂತು. ಭೂತದಯನ ಸರ್ವಥಾ ಮಾಡಿ, ಆದರೆ ಮಿತಿಮೀರಿ ಮಾಡಬೇಡಿ ಅಂತ ಹೇಳುತ್ತಾರೆ. ತದಲಂ ಬಹುಲೋಕ ವಿಚಿಂತನಯ, ಆತ ಅಷ್ಟು ಮಾಡಿಬಿಟ್ರೆ ಸಾಕಾಗ್ತಿತ್ತು. ಮನೆಗೆ ಹೋಯ್ತಾನೆ, ಜೋಪಾನ ಮಾಡಲಿಕ್ಕೆ ಶುರು ಮಾಡ್ತಾನೆ, ಅದನ್ನು ಮಾಡಲಿ ಹೋಗಲಿ, ವಿಪರೀತ ಮಾಡ್ತಾನೆ. ಎಷ್ಟು ಮಟ್ಟಿಗೆ ಅಂದ್ರೆ ಪ್ರತಿ ಕಾರ್ಯದ ಮಧ್ಯೆ ಅದಿರಲೇಬೇಕು. ಎದ್ರೆ ಕೂತರೆ ನಿಂತರೆ ನಾರಾಯಣ ಅಲ್ಲ, ಏಣಕುಣಕ ಏಣಕುಣಕ ಏಣಕುಣಕ, ಹರಿ ಅಲ್ಲ ಹರಿಣ ಹರಿಣ ಹರಿಣ. ಹಾಗಾಗಿ ಹರಿ ಅಂದ್ರೆ ನಾರಾಯಣ, ಹರಿಣ ಅಂದ್ರೆ ಜಿಂಕೆ, ಅದು ಜಿಂಕೆ ಮರಿ ಬೇರೆ. ಎದ್ರೆ ಕೂತ್ರೆ ಜೋಪಾನ ಮಾಡಿದ್ದು ಮಾಡಿದ್ದೇನೆ. ಜೊತೆ ಮಲಿಸ್ಕೊಂಡು ಮಲಗ್ತಿದ್ದಂತೆ ಪಾಪ. ಊಟಕ್ಕೂತ ಜೊತೆಗಿರಬೇಕಂತೆ, ಪೂಜಾ ಕಾಲಕ್ಕೆ ಜೊತೆಗಿರಬೇಕು, ತುಳಸಿಗೋರು ಜೊತೆಗಿರಬೇಕು ಅಂತ ಒಂದು ಅಟ್ಯಾಚ್ಮೆಂಟ್ ಬಂದುಬಿಡುತ್ತಂತೆ. ಇದನ್ನು ಯಾವುದೋ ಕಾಲದಲ್ಲಿ ಹೇಳಿದ್ರೆ ಏನೋ ಹೇಳ್ತಾರೆ ಅನ್ಬೇಕಾಗಿತ್ತು. ಇವತ್ತು ಹೇಳೋ ವಿಚಾರಣೆ ಇಲ್ಲ. ಇವತ್ತು ಜಿಂಕೆಗಳಿಗೆ ಹೀಗೆ ಮಾಡೋದಲ್ಲ, ನಾಯಿಗೆ ಹೀಗೆ ಮಾಡಬೇಕಾದ್ರೆ ಅವತ್ತು ಜಿಂಕೆ ಮಾಡಿದ್ದೇನು ಆಶ್ಚರ್ಯ ಪಾಪ. ಇವತ್ತು ಯಾರೋ ಒಬ್ಬರನ್ನು ಕೇಳಿದೆ ನಾನು, ಒಬ್ಬ ವ್ಯಕ್ತಿ ಚಾತುರ್ಮಾಸ ವ್ರತ ಮಾಡ್ತಾನಂತ, ಚಾತುರ್ಮಾಸ ವ್ರತ ಆದರೆ ಪಕ್ಕದ ನಾಯಿ ಇರಬೇಕಂತ ಊಟ ಕೂತಾಗ. ಅಂದ್ರೆ ನಾಯಿನೂ ಬಿಡಲಾರ ರಥನೂ ಬಿಡಲಾರ, ಎಷ್ಟು ಪ್ರೀತಿ ಇರಬೇಕು ಲೆಕ್ಕ ಹಾಕಿ. ಇದೆಲ್ಲ ಯಾರ್ದೋ ಕಥೆಯಲ್ಲ, ವ್ರತ ಮಾಡೋರ ಕಥೆ ಅಂದ ಮೇಲೆ ವಿಚಿತ್ರ ಪದ್ಧತಿ ಇದು. ಯಾರೋ ಅವ್ರು ಭಾಗವತ ಪುರಾಣ ಹೇಳೋರು ಒಬ್ಬರಿದ್ರು, ತುಂಬ ಸಪ್ತಾಹ ಮಾಡಿದ್ರು. ಅವ್ರ ಮನೆ ಯಾವುದೋ ಪುಸ್ತಕ ಹೇಳಕ್ಕೆ ಅಂತ ಹೋದರೆ ಪಕ್ಕ ನಾಯಿ ಕುಡಿಸ್ಕೊಂಡು ಕೂತಿದ್ರು ಪಾಪ. ಸೋಫಾದ ಮೇಲೆ ನಾಯಿ ಕೂತಿತ್ತು. ಇದು ಆಶ್ಚರ್ಯ ಅಂತ ಹೇಳಿದರೆ ಯಾವ ರೀತಿ ಮೋಹ ಬರುತ್ತೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈತನಿಗೆ ಅಜ್ಞಾನದಿಂದ ಬಂದ ಮೋಹ ಅಲ್ಲ ಪಾಪ, ಪ್ರಾರಬ್ಧವಶಾತ್ ಬಂದ ಮೋಹ. ಕೊನೆಗೆ ಮಧ್ಯರಾತ್ರಿ ಮಲಗಿದಾಗ ಎಡಕುಡಕ ಅಂತ ಎದ್ದು ನೋಡಿ ಮತ್ತೆ ಮಲಗ್ತಿದ್ದಂತೆ ಪಾಪ. ಶಾಸ್ತ್ರ ಹೇಳುತ್ತೆ ಹಾಗೆ ಮಲಗಿ ಏಳಿ, ಆದರೆ ಎಣುಕೊಂಡ ಸ್ಮರಣೆ ಮಾಡಬೇಡಿ. ಆಚಾರ್ಯ ಹೇಳ್ತಾರೆ, ಅಂತರಾಲೆ ತಥೋದ್ಬುದ್ಧ ಸ್ಮರೇತ ಬಹುಶೋಹ. ಮೈ ಮರೆತು ಮಲಗಬೇಡಿ ಅಂತ ಆಚಾರ್ಯ ಹೇಳ್ತಾರೆ. ಮೈ ಮರೆತು ಮಲಗಿಬಿಡಬೇಡಿ. ಹಾಗೂ ಮಲಗೋದಿದ್ದೇ ಇದು ಕೊನೆಗೆ ಅದಲ್ಲ, ಅದೀಗ ದೀರ್ಘಿದ್ರಿ ಅಂದ್ರೆ ಕೊನೆಗೆ ಈಗ ಮಾಡಬೇಡಿ. ಮತ್ತೆ ಆಯಾಸವಾಗಿರುತ್ತೆ ಮಲಗಿ ಅಷ್ಟೇನೆ. ಮಧ್ಯೆ ಮಧ್ಯೆ ಎಚ್ಚರ ಮಾಡಿಕೊಳ್ಳಿ ಸ್ವಾಮಿ. ಏನ್ ಮಾಡಬೇಕಾಗ ಅಂದ್ರೆ ಸ್ಮರೇತ ಬಹುಶೋಹರಿಂ ನಾರಾಯಣ ಕೃಷ್ಣ ಅಂದ ಮಲಗಿ ಕೊನೆ ಪಕ್ಷ. ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇವನು ಮಲಗಿದ ಅಂದ್ರೆ ರಾತ್ರಿ ಬೆಳಗ್ಗೆ 8ಕ್ಕೆ ಕಣ್ತೆಗೆ ಆಗಬಾರದು. ಮತ್ತೆ ಒಂದು ಗಂಟೆಗೊಮ್ಮೆ ಎಡ್ಕೊಂಡು ಎಚ್ಚರ ಮಾಡ್ಕೊಂಡ್ಬಿಡಿ, ಎಚ್ಚರಾದ ನಾರಾಯಣ ಕೃಷ್ಣ ಅನ್ನಿ ಅಷ್ಟೇ. ಮತ್ತೆ ಬೇಕಾದ್ರೆ ನಿದ್ದೆ ಮಾಡಿ ನಿಮ್ಗೆ ಉಳಿದ್ರೆ ಮಾಡಿ ಪರವಾಗಿಲ್ಲ, ಆದ್ರೆ ನಾರಾಯಣ ಸ್ಮರಣೆ ಮಾಡಿ ಮಾಡಿ ಅಂತ ಹೇಳ್ತಾರೆ. ಅದೇ ಕೌಂಟ್ ಆಗುತ್ತಲ್ಲ, ಈ ಪಿಗ್ಮಿ ಡಿಪಾಸಿಟ್ ಆ ಡಿಪಾಸಿಟ್ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ದೊಡ್ಡದಾಗಿ ಬಿಡುತ್ತಲ್ಲ. ಎಷ್ಟು ದಿವಸಕ್ಕೆ ಒಂದು ಹತ್ತರ್ತೆ ಅಂದ್ರೆ ಸಾಯವತ್ತಿಗೆ ಎಷ್ಟು ದಿವಸ ಎಷ್ಟಾಗುತ್ತೆ ನೋಡಿ. ದೊಡ್ಡ ಒಂದು ಪುಣ್ಯದ ಒಂದು ಭಂಡಾರವೇ ಬರುತ್ತೆ. ಹಾಗೆ ಮಾಡ್ತಾ ಇದ್ದ ಪಾಪ, ಈ ಬದಲಾಗಿ ಬಿಡ್ತು ಪಾಪ. ನೋಡ್ಬಿಟ್ಟು ಎಣ ಕುಣಕ ಅಂತಾನೆ ಇದ್ನಂತೆ. ಆ ಕೊನೆಗೆ ಒಂದು ದಿವಸ ದೊಡ್ಡದಾಯ್ತು ಅದು, ಒಂದು ದಿವಸ ಹೋಗಿಬಿಡ್ತು ವಾಪಸ್ ಬರಲೇ ಇಲ್ಲ. ಇವತ್ತು ಮಕ್ಕಳೇ ಹೋಗ್ತಾರೆ ಪಾಪ, ಜಿಂಕೆ ಹೋಗಿದ್ದೇನು ಆಶ್ಚರ್ಯ. ಅಷ್ಟು ಕಷ್ಟಪಟ್ಟು ಸಾಕಿದರೆ ಒಂದು ಫೈನ್ ಡೇ ಇಲ್ಲೇ ಇಲ್ಲ. ನೋಡ್ತಾನೆ ಹುಡುಕ್ತಾನೆ, ಎಲ್ಲೆಲ್ಲಿ ಹುಡುಕರು ಸಿಗೋದಿಲ್ಲ. ಆತನಿಗೆ ಹೋಯ್ತು ಬಿಡು ಅನ್ಸಲಿಲ್ಲಂತೆ. ಅಯ್ಯೋ ಹೋಯ್ತಲ್ಲ, ಅಯ್ಯೋ ಹೋಯ್ತಲ್ಲ ಅಂತ ಹೇಳಿಬಿಟ್ಟು ಆ ಜಿಂಕೆ ಮರಿ ಹೋದ್ರೂ ಕೂಡ ಅದರ ವಾಸನ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಅದರ ವಾಸನ ಹೋಗಲಿಲ್ಲ, ಹಾಗೆ ಗಂಟು ಬಿತ್ತಂತೆ. ಕೊರಗ್ತಾನೆ. ಎಷ್ಟೋ ಜನದ ಅನುಭವ ಅದು. ಬಂತು ಒಂದು ವಸ್ತು ಸೀಮೆ ಎಣ್ಣೆ ಮುಟ್ತಾನೆ, ವಾಪಸ್ ತಗೊಂಡ್ಬಿಡ್ತಾನೆ, ಒಂದ್ಸತಿ ಬಿಟ್ಟು ವಾಪಸ್ ತಗೊಂಡ್ಬಿಡ್ತಾನೆ. ಆದ್ರೆ ವಾಸನೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಲೆಕ್ಕ ಹಾಕಿ. ಆಮೇಲೆ ಎಷ್ಟು ತೊಳ್ಕೊಂಡ್ರು ಹೊಡಿತಾನೆ ಇರುತ್ತೆ ವಾಸನೆ. ಈ ಸೀಮೆ ಎಣ್ಣೆ ವಾಸನೆ ಎಷ್ಟು ದೊಡ್ಡದಾಗದಾದ್ರೆ ಸಂಸಾರ ವಾಸನೆ ಎಷ್ಟು ಭಯಂಕರ. ಇದು ಸ್ವಲ್ಪ ಹೊತ್ತು ಬಂದ್ರೆ ಜನ್ಮ ಜನ್ಮಕ್ಕೂ ಬರುತ್ತೆ ಅಂತ ಹೇಳ್ತಾರೆ. ಜನ್ಮ ಜನ್ಮಕ್ಕೂ ವಾಸನೆ ಬರುತ್ತೆ. ವಾಸನಾ ತ್ಯಾಗ ಮಾಡಬೇಕು ಯಾವಾಗಲೂ. ಆತನಿಗೆ ಪಾಪ ಉಳ್ಕೊಂಡ್ಬಿಡ್ತು, ಕೊರಗ ಹತ್ತಿತ್ತು. ಕೊರೆ ಸತ್ತೇ ಹೋಗಿಬಿಡ್ತಾನೆ. ಸಾಯ್ಬೇಕಾದ್ರೂ ಕೂಡ ಹರಿಯಲಿಲ್ಲ, ಹರಿಣ ಎಣಕುಣಕ ಅಂತಾನೆ ಸತ್ತು ಹೋಗಿಬಿಟ್ಟ. ಫಲಿತಾಂಶ ಆತ ಮುಂದಿನ ದಿನ ಜಿಂಕೆ ಮರಿಯಾಗೆ ಹುಟ್ಟುಬಿಟ್ಟ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಹೇಳ್ತಾರೆ ಆ ಜಿಂಕೆ ಮರಿಯ ಎಲ್ಲದನ್ನೂ ಗೆದ್ದಿದ್ದ ಅವನಿಗೆ ಒಂದು ಜಿಂಕೆ ಮರಿಯನ್ನು ಗೆಲ್ಲಕ್ಕಾಗಲಿಲ್ಲ, ಅದಕ್ಕೆ ಜಿಂಕೆ ಮರಿಯಾಗಿ ಹುಟ್ಟಿದ. ಅದು ಒಂದು ಬಂಧನ ಅವನು ಉಳ್ಕೊಂಡಿತ್ತು ಪಾಪ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಭಗವದ್ಗೀತೆಯದು ದರ್ಶನ, ಇದು ನಿದರ್ಶನ, ಒಳ್ಳೆ ದೃಷ್ಟಾಂತ ಇದು. ಒಂದು ಯಾವುದನ್ನು ಸ್ಮರಣೆ ಮಾಡಿ ಸಾಯ್ತೇವೋ ಅಂತಹದೇ ವಸ್ತುವಾಗಿ ಹುಟ್ಟುತ್ತೇವೆ ಅಂತ ಭಗವಂತ ಹೇಳುತ್ತಾರೆ. ಇದು ಜಿಂಕೆಯನ್ನು ಸ್ಮರಣೆ ಮಾಡಿ ಸತ್ತನಲ್ಲ, ಜಿಂಕೆಯಾಗಿ ಹುಟ್ಟಿಬಿಡ್ತಾರೆ. ನಮಗೆ ಗಾಬರಿ ಆಗುತ್ತಾಗ ಇವತ್ತಿನ ಜನ ಟೈಗರ್ ಟಾಮಿ ಅಂತ ಸಾಯ್ತಾರಲ್ಲ, ಅವ್ರೇನಾಗಿ ಹುಟ್ಟುತ್ತಾರೆ ಲೆಕ್ಕ ಹಾಕಿ. ಹೈ ಕ್ಲಾಸ್ ನಾಯಿಗಳಾಗ್ತಾರೆ. ಮುಂದಿನ ಜನಾಂಗಕ್ಕೆ ನಾಯಿಗಳ ಸಂಖ್ಯೆ ಉಚ್ಚಾಪಟ್ಟೆ ಜಾಸ್ತಿ ಆದರೆ ಏನು ಆಶ್ಚರ್ಯ. ಯಾರೋ ಏನಾಗ ನಾಯಿಯಾಗಿಬಿಟ್ಟಿರ್ತಾನೆ ಬಿಡಿ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಭಾಗವತ ಕೇಳಿದ ಮೇಲೆ ಅವನ ಭವಿಷ್ಯ ನಾಯಿಯಾಗದೆ ಹೊರತು ಬೇರೆ ಅಲ್ಲ. ಸತ್ಮೇಲಾದ್ರೆ ವಾಸಿ, ಬದುಕಲಾಗಲೇ ನಾಯಿ ಪಾಡು ಮಾಡ್ಕೊಂಡಿರ್ತಾರಾಗಲಿ, ಬದುಕಲಾಗಲೇ ನಾಯಿಗಳಿದ್ದಾಗಿರ್ತಾರೆ. ಯಾರು ಮಾತಾಡಿಸೋದಿಲ್ಲ, ಮೂಲೆ ಗುಂಪಾಗಿಬಿಟ್ಟಿರ್ತಾನಲ್ಲ, ಏನು ಪ್ರಯೋಜನ ಅದರಿಂದ? ಅದಕ್ಕೆ ಭಗವಂತನ ಕಡೆ ಮನಸ್ಸು ಹಾಕಬೇಕು ಹೊರತು ಬೇರೆ ಕಡೆಗೆಲ್ಲ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ನಮಗೆ ಆಶ್ಚರ್ಯವಾಗೋದು, ಎಲ್ಲಾ ವಾಸನೆ ಕಳ್ಕೊಂಡು ಒಂದು ವಾಸನೆ ಇದ್ದಿದ್ದಕ್ಕೆ ಒಂದು ಜನ್ಮ ಬಂತಲ್ಲ, ಒಂದು ವಾಸನೆಯೂ ಕಳ್ಕೊಳ್ಳದೆ ಹೋದ್ರೆ ಗತಿಯನ್ನು ಎಷ್ಟು ಜನ್ಮ ಬರುತ್ತೆ ಲೆಕ್ಕ ಹಾಕಿ ಅಂತ ಹೇಳುತ್ತೆ. ಒಂದೊಂದಕ್ಕೊಂದು ಜನ್ಮ ಬಂದರೂ ಕೂಡ ಎಷ್ಟು ಸತ್ತು ಹುಟ್ಟಬೇಕಾಗತ್ತೆ? ಅದಕ್ಕೆ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಭಾಗವತ ಭಗವದ್ಗೀತೆಯ ಮಾತು ಅಷ್ಟು ಸ್ವಾರಸ್ಯವಾದದ್ದು. ಜಿಂಕೆಯಾಗಿ ಹುಟ್ಟಿದ. ನಮಗೊಂದು ಪ್ರಶ್ನೆ ಬರುತ್ತಾಗೆ, ಇಷ್ಟೆಲ್ಲ ಯಜ್ಞ ಯಾಗ ಮಾಡಿ ದೇವರು ಪೂಜೆ ಮಾಡಿ ಇಷ್ಟೆಲ್ಲ ವಾನಪ್ರಸ್ಥನಾಗಿ ಇದ್ರೂ ಕೂಡ ಅವನಿಗೆ ಇಂಥ ಜನ್ಮ ಬರೋದಾದರೆ ದೇವರ ಸ್ಮರಣೆ ಯಾತಕ್ಕೆ ಮಾಡಬೇಕಾಗಿದ್ರೆ? ಅದು ಮಾಡಿದ್ದೆಲ್ಲ ವ್ಯರ್ಥವಾಯಿತು ಹಾಗಿದ್ರೆ ಅದು ಸಂಶಯ ಬರುತ್ತೆ. ಇಷ್ಟೆಲ್ಲ ವ್ಯರ್ಥವಾಗೋದ್ರೆ ಏನು ಉಪಯೋಗ ಅದರಿಂದ? ಅದಕ್ಕೆ ಹೇಳ್ತಾರೆ ಅಲ್ಲಿ ನೋಡಿ ಸರಿಯಾಗಿ, ಅಂದ್ರೆ ಜಿಂಕೆ ಮರಿಯಾಗಿ ಹುಟ್ಟಿದ, ವಾಸನೆ ಎತ್ತು ಹುಟ್ಟುಬಿಟ್ಟ, ಆದರೆ ದೇವ್ರಪೂಜೆ ಮಾಡಿದ್ದು ವ್ಯರ್ಥ ಆಗಲಿಲ್ಲ, ಭಗವದ್ ಆರಾಧನೆ ವ್ಯರ್ಥವಾಗಲಿಲ್ಲ. ಅದಕ್ಕಾದ್ರೆ ಹುಟ್ಟಿರಲಿಕ್ಕೆ ಜಾತಿ ಸ್ಮೃತಿ ಇತ್ತಂತೆ, ಹಿಂದಿನ ಜನ್ಮದ ಜ್ಞಾನ ಎಲ್ಲ ಇತ್ತು. ಆದ್ದರಿಂದ ಎಂದೂ ಕೂಡ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಸತ್ಕಾರ್ಯ ಮಾಡಿದ ಮನೆಗೆ ದುಷ್ಫಲ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಇತ್ತು, ಪಾಪ ಯೋಚನೆ ಮಾಡಿದ, ಆಯಿತು ಈ ನಾನು ಎಂಥ ತಪ್ಪು ಮಾಡಿದೆ, ಚಕ್ರವರ್ತಿಯಾಗಿದ್ದ ನಾನು, ಸ್ವಂತ ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದ ನಾನು, ಒಂದು ಜಿಂಕೆ ಮರಿಗೋಸ್ಕರ ಎಲ್ಲ ಕಳ್ಕೊಂಡು ಬಿಟ್ಟೆ, ಇನ್ನು ನಾನು ತಪ್ಪನ್ನು ಇಲ್ಲಿ ಮಾಡಬಾರದು ಅಂತ ಹೇಳಿಬಿಟ್ಟು ನಿರ್ಲಿಪ್ತನಾಗಿ ಬದುಕ್ತಾನೆ. ಹುಟ್ಟಿದ್ದು ಕಾಲಾಂಜರದಲ್ಲಿ, ಬಂದಿದ್ದು ಮತ್ತೆ ಚಕ್ರಾಂಜರಕ್ಕೆ ಬರ್ತಾನೆ, ಅಂತ್ಯಕಾಲ ಪ್ರತೀಕ್ಷೆ ಮಾಡ್ತಾ ಇರ್ತಾನೆ. ಎಷ್ಟು ಭಯ ಪಡ್ಕೊಂಡಿದ್ದ ಅಂತ ಕೇಳಿದರೆ, ಇನ್ನೊಂದು ಜಿಂಕೆ ಜೊತೆಗೂ ಸೇರಲಿಲ್ಲ, ಯಾರ ಜೊತೆಗೂ ಸೇರಲಿಲ್ಲ, ಒಣಗಿದ ಹುಲ್ಲು ತಿನ್ಕೊಂಡಿದ್ದಂತೆ, ಒಣಗಿದ ಎಲೆ ತಿನ್ನು, ಎಲ್ಲಿ ಬಂಧನ ಆಗುತ್ತೋ ಅಂತ ಭಯ ಪಾಪ ಆತನಿಗೆ. ಕೊನೆಗೊಂದು ದಿವಸ ಅನೇಕರು ಹೇಳಬಹುದು, ಆತ ಆಗ ನದಿಯಲ್ಲಿ ಹಾರಿಬಿಟ್ಟಿದ್ದರೆ ಹಾರೋದಿಲ್ಲ, ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕದನ್ನ, ಅವಸರ ಪಟ್ಟಾರಿದ್ರೆ ಮತ್ತೆ ಹುಟ್ಟಬೇಕಾಗುತ್ತೆ ಆಮೇಲೆ. ಆದ್ರಿಂದ ಆತ ಕಾಯ್ತಾ ಇದ್ದ ಅಂತ್ಯಕಾಲಕ್ಕೋಸ್ಕರವಾಗಿ. ಕೊನೆಗೆ ಅಂತ್ಯಕಾಲ ಬಂತು, ಆಗ ನದಿಯಲ್ಲಿ ಹರತಾನೆ, ಪ್ರಾಣ ಹೋಗ್ಲಿಕ್ಕೂ ಬೀಳಕ್ಕೂ ಸರಿ ಆಯ್ತದ, ಒಳ್ಳೆ ಸಂಸ್ಕಾರವಾಯ್ತು. ನದಿಯಲ್ಲಿ ಗಂಡಕ್ಕಿ ನದಿಯಲ್ಲಿ ಬಿದ್ದ, ಮೊದಲೇ ಬಿದ್ದರೆ ಆತ್ಮಹತ್ಯೆ ಆಗ್ತಿತ್ತು, ಆ ಕ್ಷಣಕ್ಕೆ ಬಿದ್ದನಲ್ಲ, ಆತ್ಮಹತ್ಯೆ ಆಗಲಿಲ್ಲ, ವಿಶಿಷ್ಟವಾಯಿತು. ನಮಗೆ ಈ ಕಥೆ ಕೇಳಿದಾಗ ವಾದಿರಾಜ ಸ್ವಾಮಿಗಳ, ರಾಘವೇಂದ್ರ ಸ್ವಾಮಿಗಳ ಸಶರೀರ ಬೃಂದಾವನ ಪ್ರವೇಶ ನಮಗೆ ಅರ್ಥ ಆಗುತ್ತೆ. ಅವ್ರು ಹೇಗೆ ಬೃಂದಾವನ ಪ್ರವೇಶ ಮಾಡಿದ್ದ ಕೂತಿದ್ದಾರೆ, ಅವ್ರು ಹೇಳ್ತಾರೆ, ನಾನು ಜಪಸ್ಥಾನ ಕೆಳಗೆ ಬಿಡುತ್ತಲೇಕ್ಕೆ ಮುಚ್ಚಬೇಕು, ನೀವೀಗ ಮೊದಲು ಮುಚ್ಚಾಗಿಲ್ಲ, ಮೊದಲು ಮುಚ್ಚಿದ್ರೆ ಜೀವ ಇರಲಿಕ್ಕೇನೆ ಮುಚ್ಚಿದಾಗುತ್ತೆ, ತಪ್ಪದು. ಆಮೇಲೆ ಮುಚ್ಚಿಬಿಟ್ರೆ ಅಷ್ಟೊತ್ತಿಗೇನಾಗಿರುತ್ತೆ, ದೇಹ ಬಿಟ್ಟುಬಿಟ್ಟಿರ್ತಾರೆ, ಅದು ಅಲ್ಲ, ಆ ಮೊಮೆಂಟೇ ಮುಚ್ಚಬೇಕು. ಈ ಟೈಮಿಂಗ್ಸ್ ಅರ್ಥ ಮಾಡಿಕೊಂಡ್ರೆ ಜಡಭರತರಾಜರ ಟೈಮಿಂಗ್ಸ್ ಆಗಿತ್ತೋ ಈ ಟೈಮಿಂಗ್ಸ್, ನಮ್ದು ಕಾಫಿ ಟೈಮಿಂಗ್ಸ್ ಇರುತ್ತೆ ಹೊರತು ಈ ಟೈಮಿಂಗ್ಸ್ ಎಲ್ಲ ಇರೋದಿಲ್ಲ. ಕಾಲಕಾಲ ಕಾಫಿ ಆಗಬೇಕು, ಕಾಲಕಾಲ ತಿಂಡಿ ಆಗಬೇಕು, ಕಾಲಕಾಲ ದೇವ್ರ ಪೂಜೆ ಇಲ್ಲೇ ಇಲ್ಲ, ಸಂಧ್ಯಾವನ್ನೇ ಇಲ್ಲೇ ಇಲ್ಲ. ಕಾಫಿ ಟೈಮ್ ಆಯ್ತು, ಕಾಫಿ ಟೈಮ್ ಆಯ್ತು ಅಂತ ಆಫೀಸ್ನಲ್ಲಿ ನೋಡ್ತಿರ್ತಾರೆ, ಒಂದೂವರೆ ಆಗ್ತಿರ್ಲಿಕ್ಕೇನೆ, ಇದು 5 ನಿಮಿಷ ಮುಂಚೆ ಎಲ್ಲ ಹೊಟ್ಬಿಡ್ತಾರೆ ಕಾಫಿ ಟೈಮ್ ಕಾಫಿ ಟೈಮ್ ಅಂತ ಹೇಳಿ. ಆದರೆ ಸಂಧ್ಯಾವನ್ನಿಗೆ ಯಾರು ಎದ್ದು ಬಿಟ್ಟರೆ ಎಷ್ಟು ಪುಣ್ಯ ಬರ್ತಿತ್ತೋ ಪಾಪ. ನಮ್ಮಲ್ಲಿ ಸಂಧ್ಯಾವನ್ಯ ಟೈಮ್ ಅಂತ ಯೋಚನೆ ಯಾರ್ಯಾರು ಮಾಡೋದೇ ಇಲ್ಲ, ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಕೂಡ ಸಂಧ್ಯಾವನ್ಯ ಯಾರೋ ಮಾಡ್ತಾರೆ ಪಾಪ, ನಮಗೆ ಅದಕ್ಕವೆಲ್ಲ ಪಾಪಿಷ್ಟರು ಮಾಡ್ಕೊಂಡು ಹೋಗಲಿ ಸುಮ್ಮನೆ ಕೂತಿರ್ತಾರೆ ಹೊರತು ಅದ್ರ ಪುಣ್ಯ ಕಾರ್ಯ ಅಂತ ಜನ ತಿಳ್ಕೊಂಡೇ ಇಲ್ಲ. ಸಂಧ್ಯಾ ಆಫೀಸ್ ಟೈಮಲ್ಲಿ ಎಷ್ಟು ಕೆನ ಕಾಫಿ ಟೈಮು, ಕಾಫಿ ಟೈಮು, ತಿಂಡಿ ಟೈಮು, ಪ್ರತಿಯೊಂದು ಟೈಮ್ ಆಗಬೇಕು ಅವರಿಗೆ. ಆದರೆ ಇಲ್ಲಿ ಮಾತ್ರ ಇಲ್ಲ, ಎಷ್ಟು ಆಶ್ಚರ್ಯ ಇದು. ನಿಜವಾದ ಅರ್ಥದೊಳಗೆ ದೇವರನ್ನ ಸರ್ವಾತ್ಮನ ಸ್ಮರಣೆ ಮಾಡಲಿಕ್ಕೆ ದೀಕ್ಷೆ ಹುಟ್ಟಿಸಲಿಕ್ಕೆ ಕಥೆ ಬೇಕು. ಮನೆಗೆ ದೇಹತ್ಯಾಗ ಮಾಡಿದ, ಸುಮ್ಮನೆ ಕಥೆ ಕೇಳಿದರೆ ಏನು ಅರ್ಥ ಇಲ್ಲ. ಆ ಶಾಸ್ತ್ರದ ಹಿನ್ನೆಲೆ ನೋಡಿದಾಗ ಎಷ್ಟು ಅದ್ಭುತವಾದ ವ್ಯಾಪಾರ ಇದೆ. ನಮ್ಮ ಕಣ್ಣೆದುರಿಯ ರಾಘವೇಂದ್ರ ಸ್ವಾಮಿಗಳಂಥವರು, ವಾದಿರಾಜ ಸ್ವಾಮಿಗಳಂಥವರು ಸರಿ ವೃಂದಾವನ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಯಿತು. ಅವರು ನೀರಿನಲ್ಲಿ ಆ ಕ್ಷಣಕ್ಕೆ ಬೀಳಲಿಕ್ಕೆ ಸಾಧ್ಯವಾಯಿತು. ಆತನಿಗೆ ಮುಂದೆ ಆತ ಬ್ರಾಹ್ಮಣನಾಗಿ ಹುಟ್ಟುತ್ತಾ ಇದ್ದಾನೆ, ಆಂಗಿರಸ್ ಗೋತ್ರದ ಬ್ರಾಹ್ಮಣ. ಆತನಿಗೆ ಇಬ್ಬರು ಹೆಂಡಂದಿರು, ದೊಡ್ಡವಳಿಗೆ 9 ಜನ ಗಂಡು ಮಕ್ಕಳು, ಎರಡನೆಯ ಒಳಗೆ ಒಂದು ಗಂಡು ಹೆಣ್ಣು ಮಿಥುನ, ಅದರಲ್ಲಿ ಗಂಡು ಇದ್ದಾನಲ್ಲ ಅವನೇ ಭರತರಾಜ, ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ. ಹುಟ್ಟುತ್ತಿರಲಿಕ್ಕೆ ಮತ್ತೆ ಜ್ಞಾನ ಅವನಿಗೆ, ಜಾತಿ ಸ್ಮೃತಿ, ತಾನು ರಾಜನಾಗಿದ್ದು ಜಿಂಕೆಯಾಗಿದ್ದು ಎಲ್ಲ ನೆನಪಿತ್ತಂತೆ. ತೀರ್ಮಾನ ಮಾಡ್ತಾನೆ, ನಾನು ಜಿಂಕೆ ಮರಿ 1 ಸಾವಾಸಕ್ಕೆ ಏನೇನು ಆಗೋಗಿಬಿಟ್ಟೆ, ನಾನು ಈ ಜನ್ಮದಲ್ಲಿ ವ್ಯರ್ಥ ಮಾಡ್ಕೊಳ್ಬಾರದು ಅಂತ ಹೇಳಿಬಿಟ್ಟು ಯಾರ ಸಹವಾಸನೂ ಮಾಡಬಾರ್ದು ತೀರ್ಮಾನ ಮಾಡ್ತಾನೆ. ಯಾರ್ಯಾರ ಸಹವಾಸನೂ ಮಾಡಬಾರ್ದು. ಆ ಪ್ರಾಣಿಗಳು ಎಷ್ಟೋ ವಾಸಿ, ಮನುಷ್ಯರು ಇನ್ನೂ ಡೇಂಜರಸ್, ಪ್ರಾಣಿಗಳು ಮಾತಾಡೋದಿಲ್ಲ ಪಾಪ, ಅಷ್ಟಕ್ಕೆ ಹೀಗಾಗುತ್ತೆ. ಮನುಷ್ಯರು ಒಂದು ಮಾತಲ್ಲ 10 ಮಾತಾಡ್ತಾರೆ, ಅವ್ರ ಮುಂದೆ ಗತಿ ಏನಾಗಬೇಕು. ಅದಕ್ಕೆ ಅವ್ರ ಮಾತು ನಾನು ಕೇಳಬೇಕಾಗಿಲ್ಲ, ನನ್ನ ಮಾತು ಅವರೂ ಕೇಳಬೇಕಾಗಿಲ್ಲ ಅಂತ ಹೇಳಿ ಏಡ ಮೂಕನಂತೆ ಎದ್ದುಬಿಟ್ನಂತೆ. ಅದಕ್ಕೆ ಹೇಳ್ತಾರೆ, ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗ್ಮಿ. ಇಷ್ಟು ಸುಧಾರಿಸಬೇಕು, ಹೊಸ ಅರ್ಥ ಇದು. ಒಂದು ದೊಡ್ಡ ವಾಗ್ಮಿ ಪಾಪ ಆತ, ಏಡ ಮೂಕವತ್ವಾಸ ಮಾಡ್ತಾ ಇದ್ದಾನೆ. ಇದು ಎಲ್ಲಿಂದ ಸಾಧ್ಯವಾಯಿತು? ಭಾರತೀ ರಮಣ ಅನುಗ್ರಹದಿಂದ, ವಾಯುದೇವರ ದಯೆಯಿಂದ ಸಾಧ್ಯವಾಯಿತು ಅಂತ. ನಾವು ಸುಮ್ಮನೆ ಕೊಡೋಕೆ ನಮಗಾಗೋದಿಲ್ಲ, ದೇವರ ಅನುಗ್ರಹ ಮಾಡಬೇಕಷ್ಟೇ. ಅದು ಕೂಡ ಬಾಯಿ ತೆಗಲಿಕ್ಕೆ ದೇವರ ಅನುಗ್ರಹ ಬೇಕಲ್ಲ, ಬಾಯಿ ಮುಚ್ಚಲಕ್ಕೂ ದೇವರ ಅನುಗ್ರಹ ಬೇಕು. ಅನೇಕರಿಗೆ ಗೊತ್ತಿಲ್ಲ, ಬಾಯಿ ಮುಚ್ಚಿ ಇನ್ನೊಬ್ಬರು ಶಟಪ್ ಕಲಿಸ್ಕೊಂಡು ಮುಚ್ಚಬಾರದಲ್ಲ, ಮೊದಲೇ ಮುಚ್ಚಿಡ್ಲಕ್ಕೆ ದೇವರ ದಯೆ ಬೇಕಲ್ಲ. ಆತ ಬಾಯಿ ಬಿಟ್ಟಿಲ್ಲ ಪುಣ್ಯಾತ್ಮ. ತಂದೆ ತಾಯಿ ಎಷ್ಟೆಷ್ಟು ಪ್ರಯತ್ನ ಪಡ್ತಾರೆ, ಬಾಯಿ ಇಲ್ದಾಗಿದ್ದಾನೆ, ಕಿವಿ ಇಲ್ದಾಗಿದ್ದಾನೆ, ಬಾಯಿ ಇದೆ ಕಿವಿ ಇದೆ. ಅದಕ್ಕೆ ಯೋಗ ಅಂತ ಕರೀತಾರೆ, ಜಿತೇಂದ್ರಿಯತ್ವ ಆತನದು. ದೊಡ್ಡ ಯೋಗಿ, ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಬಿಡಲಿಲ್ಲ. ಕೊನೆಗೆ ಅವ್ರು ಯೋಚನೆ ಮಾಡಿದ್ರು ಪಾಪ, ಕೊನೆಗೆ ಸಕಾಲಕ್ಕೆ ಉಪನಯನವಂತೂ ಮಾಡಿಬಿಡ್ತಾರೆ, ಉಪನಯನಂತೂ ಮಾಡಿ ಹಾಕಿಬಿಡ್ತಾರೆ. ಮುಂದೆ ಒಂದು ಕಾಲ ಬರುತ್ತೆ, ಅವರಿಬ್ಬರು ತಂದೆ ತಾಯಿ ಇಬ್ಬರು ಹೊರಟೋಗಿಬಿಡ್ತಾರೆ. ಈ 9 ಜನ ಗಂಡು ಮಕ್ಕಳಿದ್ದರಲ್ಲ ಅಣ್ಣಂದಿರು, ಅವ್ರ ಆಸ್ತಿ ತಾವು ಹಂಚಿಕೊಂಡು ಬಿಡ್ತಾರೆ. ಇವನು ಏನು ಕೊಡೋದೇ ಇಲ್ಲ, ಲೋಕದಲ್ಲಿ ತಮ್ಮಂದಿರು ಮೋಸ ಮಾಡೋದು ಯಾವ ಕಾಲಕ್ಕೂ ಇರೋ ಪದ್ಧತಿನೇ. ಅಲ್ಲಿ ಆತನ ಪ್ರಾರಬ್ಧ ಹಾಗಾಯ್ತು, ಪಾಪ ಯೋಚನೆ ಮಾಡಲೇ ಇಲ್ಲ. ಆತ ಮನೆಯಿಂದ ಹೊರಗಾಕಿಬಿಡ್ತಾರೆ, ಆತ ನಿಶ್ಚಿಂತೆ ಮನೆಯಿಂದ ಹೊರಗೋಗಿಬಿಡ್ತಾರೆ. ಇದ್ದೇ ಲೋಕನೇ ಬಿಡಲಿಕ್ಕೆ ತಯಾರಾಗಿದ್ದಾನೆ, ಮನೆ ಬಿಡೋದಕ್ಕೆ ಏನು ವಿಚಾರ ಇತ್ತು ಪಾಪ ಆತನಿಗೆ? ಹೊರಡ್ತಾನೆ, ಯಾರ ಮನೆ ಏನೋ ಕೊಟ್ಟರೆ ಏನೋ ತಿಂತಾನೆ, ಏನೋ ಮಾಡ್ತಾನೆ ಇರ್ತಾನೆ. ಪಾಪ ಹೇಳಿದ ಕೆಲಸ ಮಾಡ್ತಾ ಇರ್ತಾನೆ. ಅಣ್ಣಂದ್ರೆ ನೋಡ್ತಾರೆ, ಓಹೋ ಇವನು ಪರವಾಗಿಲ್ಲ, ಪೂರ್ತಿ ವ್ಯರ್ಥ ಅಲ್ಲ ಇವನ ಜೀವನ ಅಂತ ಕರ್ಕೊಂಡು ಬಂದು ಕಂಡೋರ್ ಮನೆಯ ಕೆಲಸ ಮಾಡಬೇಕು, ನಮ್ಮ ಗದ್ದೆನೇ ಕಾಯಿಲೆ ಅಂತ ಹೇಳ್ಬಿಟ್ಟು ಹೊಲ ಗದ್ದೆ ಕೆಲಸ ಕಾಯಕ್ಕೆ ಹಾಕಿಬಿಟ್ರಂತೆ. ಹೊಲಗದ್ದೆ ಕಾಯ್ಕೊಂಡಿರ್ತಾನೆ ಪಾಪ, ಅವನು ಯೋಚಿ ಏನಾರ ಮಾಡ್ಕೊಂಡು ಹೋಗ್ಬೇಕು, ಪ್ರಾರಬ್ಧ ಕಳೆದ್ರೆ ಸಾಕಷ್ಟೇ. ಅವನು ಪ್ರಾರಬ್ಧ ಕಳಿಬೇಕಂತಿದ್ದಾನೆ ಹೊರತು ಇವ್ರ ಮುಖಕ್ಕೆ ನೋಡ್ಕೊಂಡಿಲ್ಲ, ದೇವರ ಧ್ಯಾನ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾನೆ. ನೋಡಿ ಶಾಸ್ತ್ರ, ಇಡೀ ಭರತಖಂಡ ಆಡಿದ ವ್ಯಕ್ತಿ ಹೊಲಗದ್ದೆ ಕಾಯ ಸ್ಥಿತಿ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ದೇವರ ಚಿತ್ತ ಅಂಬುದು ಹೇಳೋದಕ್ಕಾಗೋದೇ ಇಲ್ಲ. ದೇವರ ಸಂಕಲ್ಪ ವಿಚಿತ್ರ ಸಂಕಲ್ಪ, ಆದರೆ ಅದು ದುಃಖ ಪಡಲಿಲ್ಲ, ಇಟ್ಟಂಗೆ ಇರುವೇನೋ ಹರಿ ಅಂತ ಇದ್ದ. ಮುಂದೊಂದು ಕಾಲ ಬಂತು, ಯಾರೋ ಒಬ್ಬ ಶೂದ್ರ ರಾಜ ಭದ್ರಕಾಳಿಯ ಉಪಾಸಕ, ಅವನಿಗೆ ಮಕ್ಕಳಿರಲಿಲ್ಲ, ಮಕ್ಕಳಾಗಬೇಕು ಅಂತ ಅನಿಸ್ತು. ಯಾರ ಹೇಳಿದರು, ನರಬಲಿ ಕೊಟ್ಟರೆ ಆಗತ್ತೆ ಅಂತ ಹೇಳಿದರು. ತಕ್ಷಣ ಯಾರನ್ನ ಹಿಡ್ಕೊಂಡು ಬಂದ, ಬಲಿ ಕೊಡಲಿಕ್ಕೆ ಅಂತ ತಯಾರು ಮಾಡಿದ. ಮರುದಿವಸ ಬೆಳಿಗ್ಗೆ ಬಲಿ ಕೊಡಬೇಕಾಗಿತ್ತು, ಅದು ಮಧ್ಯರಾತ್ರಿಯ ಸಮಯ. ಅವನು ಯಾವನು ಹಿಡ್ಕೊಂಡು ಬಂದರೆ ತಕ್ಷಣ ಹೋಗಿಬಿಟ್ಟ. ಅವನೇ ಹೋದ ಅಂತ ಯಾರು ಹೇಳಿದ್ರೆ ದೈವಾತ್ ಅಂತ ಹೇಳಿದ್ದ. ದೇವರ ಸಂಕಲ್ಪ ಓಡೋಗ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟು. ಇವತ್ತು ದೊಡ್ಡ ದೊಡ್ಡ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಪಾಪ, ಪೇಪರ್ಲ್ಲಿ ಬರ್ತಿರುತ್ತಾಗಲೇ. ಜೈಲಿಂದನೇ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೋ ಜನಗಳು. ಅಂತ ಕೇಸ್ ಇದು ತಪ್ಪಿಸ್ಕೊಂಡು ಹೋಗೋಗ್ಬಿಟ್ಟಂತವ್. ಆ ಕಾಲಕ್ಕೆ ಇವರು ಕಾವಲುಗಾರ ನೋಡ್ತಾರೆ, ಅವನು ಇಲ್ಲೇ ಇಲ್ಲ ಬಲಿ ಬಲಿ ಕೊಡಬೇಕಾದ ವ್ಯಕ್ತಿ. ಬೆಳಗಾದರೆ ಅವರು ಆ ಜಾಗದಲ್ಲಿ ಇಲ್ಲದೆ ಹೋದರೆ ನಮ್ಮನ್ನೇ ಬಲಿ ಕೊಡ್ತಾನೆ ನಮ್ಮ ರಾಜ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹುಡ್ಕೊಂಡು ಹೋಗ್ತಾರೆ ಪಾಪ. ಈ ನರಬಲಿ ಕೊಡೋ ಪದ್ಧತಿ ಎಷ್ಟು ಕಾಲ ನಿಂತು ಯೋಚನೆ ಮಾಡಬೇಕು. ಇವತ್ತಿಗೂ ಪೇಪರ್ನಲ್ಲಿ ಬರ್ತಾನೆ ಇರುತ್ತೆ, ಮೊನ್ನೆ ಮೂರಾಕ್ ದಿನದಿಂದ ಬಂದಿತ್ತು ಪಾಪ. ಯಾವನಿಗೂ ಹೇಳಿದ್ರಂತೆ, ಭಾರಿ ಶ್ರೀಮಂತನಾಗ್ತೀನಿ ನೀನೀಗ ಅಂತ ಹೇಳಿದ್ರಂತೆ. ಏನ್ ಮಾಡಬೇಕು, ನರಬಲಿ ಕೊಡು ಅಂತ ಹೇಳಿದ್ರಂತೆ. ಅವರಿಗೆ ಹೆಂಡತಿನೇ ಬಲಿ ಕೊಡು ಅಂತ ಬಿಟ್ಟರಂತೆ ಪಾಪ. ಹೆಂಡತಿ ತಲೆ ಕತ್ತರಿಸಿ ಹಾಕೇ ಬಿಟ್ಟ, ಆಮೇಲೆ ಹುಚ್ಚಿಡ್ದಾಗಾಯ್ತು ಅವರಿಗೆ. 18 ವರ್ಷ ಮಗಳಂತ ಅವಳ ತಲೆಯಲ್ಲಿ ಕಡಿದು ಬಿಟ್ಟ, ತಲೆ ಕೆಟ್ಟಾಗ ತಂದು ಕೊಡ್ಕೊಂಡ್ಬಿಟ್ಟ ಸತ್ತು ಹೋಗ್ಬಿಟ್ಟ. ಎಂಥ ಕಥೆಗಳಿವೆಲ್ಲ ಕೂಡ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹುಚ್ಚರು ಯಾವ ಕಾಲಕ್ಕೂ ಇರಬಹುದು. ಅದಕ್ಕೆ ಆಚಾರ್ಯ ಹೇಳಿದ್ದು, ಜೀವಗಣ ನಿಚೋಚ್ಚ ಭಾವಂಗತಾಹ, ಸಾತ್ವಿಕರು ರಾಜಸರು ತಾಮಸರು ಇದ್ದೇ ಇರ್ತಾರೆ, ಆದ್ರಿಂದ ಅವ್ರ ಹಣೆ ಬರತಕ್ಕಂತೆ ಬದುಕೇ ಬದುಕ್ತಾರೆ. ಅದು ತುಂಬಾ ಹುಷಾರಾಗಿರಬೇಕು ನಾವು. ಆ ದೃಷ್ಟಿಯಲ್ಲಿ ಪೇಪರಲ್ಲಿ ಯಾವ ಸಾಮಾನ್ಯ ಬರ್ತಾನೆ ಇರತಕ್ಕಂಥ ಪ್ರಸಂಗಗಳು, ಇಂಥ ಕಾಲಕ್ಕೆ ಜನ ಇರಬೇಕಾದ್ರೆ ಅವತ್ತಿದ್ದೇನು ಆಶ್ಚರ್ಯ ಅಲ್ಲ. ಬಲಿ ಕೊಡ್ಲಿಕ್ಕೆ ಸಿದ್ಧತೆ ಮಾಡಿಕೊಂಡು ಹೋದ ಅಂತ ಹೇಳಿ ಹುಡುಕೊಂಡು ಹೊರಟರು, ಅವನು ಸಿಗಲಿಲ್ಲ. ಈತ ಸಿಕ್ಕ ದರ್ತರ ಭರತರಾಜ ಸಿಕ್ಕ. ಅವರಿಗೆ ಅದೆಲ್ಲ ಗೊತ್ತೇ ಇಲ್ಲ ಪಾಪ. ನೋಡಿದರು, ಕರ್ಕೊಂಡು ಬಂದರು ಬಲಿ ಕೊಡ್ಲಿಕ್ಕೆ ಅಂಥೇಳಿ. ಸ್ನಾನಗೆನ ಮಾಡಿಸಿಬಿಟ್ರು, ಅಲಂಕಾರ ಮಾಡಿದ್ರು, ಮೃಷ್ಟಾನ್ನ ಭೋಜನ ಮಾಡಿಸಿದ್ರು. ನಿಶ್ಚಿಂತೆ ಎಲ್ಲ ಫಟ್ಲಾಸ ಮಾಡ್ತಾನಾತ ಪಾಪ. ಅವಧೂತ ಚರ್ಯತಾರೆ ಆತಂದು ಅವ ಅಪ್ಪ ಅಲ್ಲಿ ತೋರಿಸಿ ಮಗ ಇಲ್ಲಿ ಮಾಡ್ತಿದ್ದಾನಷ್ಟೇ. ವಿಶ್ವನಾಮಕ ಪರಮಾತ್ಮ ತೋರಿಸಿದ ಅವಧೂತ ಚರ್ಯೆಯನ್ನ ಈತ ಈಗ ಮಾಡ್ತಾ ಇದ್ದಾನೆ, ನಿಶ್ಚಿಂತೆಯಾಗಿದ್ದಾನೆ. ಅದು ಹೇಳ್ತಾನೆ, ಪರಮಾತ್ಮ ಅನುಗ್ರಹ ಮಾಡಿದರೆ ಯಾರು ಕೇಳಬೇಕಾದ್ರೂ ವಿಚಿತ್ರವಾದ ಅನುಗ್ರಹ ಮಾಡಿಸಿಬಿಡ್ತಾನೆ. ಅವರ ಅಭ್ಯಂಜನ ಸ್ನಾನ ಆಯಿತು, ಅಲಂಕಾರ ಆಯಿತು, ಭೋಜನ ಆಯಿತು, ಎಲ್ಲ ಸ್ವೀಕಾರ ಮಾಡಿಯೇ ಬಿಡ್ತಾರೆ. ಆದರೆ ಅವರೆಲ್ಲ ಮಾಡಿದ್ದು ಅವನು ಒಳ್ಳೇದಾಗಲಿ ಅಂತಲ್ಲ, ಬೆಳಗಾದ್ರೆ ಬಲಿ ಕೊಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಲಂಕೃತ್ಯ ಶಿರಶ್ಛೇದ ಅಂದ್ರೆ ಇದೇ, ಅಲಂಕೃತ್ಯ ಶಿರಶ್ಛೇದ, ವಿಷಯ ಸುಖಗಳು ಹೀಗೆ ಅಂತ ಆಚಾರ ಹೇಳ್ತಾರೆ. ಆ ಕಾಲಕ್ಕೆ ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕೊನೆಯಲ್ಲಿ ದುಃಖ ಅನೇಕ. ಆಗ ಭಾರಿ ಆಕರ್ಷಕ, ಕೊನೆಯ ಮಾತ್ರ ಸರ್ವನಾಶಕ್ಕೆ ನಾಂದಿ. ಆತ ಎಚ್ಚರ ಇತ್ತು ಪಾಪ, ಸುಮ್ಮನೆ ಕೂತಿದ್ದ. ಕರ್ಕೊಂಡು ಹೋದ್ರು ಬಲಿಪೀಠದ ಹತ್ರ, ತಲೆ ಬಗ್ಸೋ ಅಂದ್ರು, ಕೈ ಕಟ್ಟಿಬಿಟ್ರು, ಬಗ್ಸೇ ಬಿಟ್ಟ, ಕೈ ಕಟ್ಟು ಸುಮ್ಮನೆ ಇದ್ದಾನೆ ಇದ್ದ. ಆಗ ರಾಜ ಬಂದ, ಅವನು ಖಡ್ಗ ಎತ್ತಿದ, ಹ್ರಾಂ ಹೀಂ ಅಂತ ಹೇಳಿದ. ಇನ್ನೇನು ತಲೆ ಕತ್ತರಿಸಬೇಕು, ಅವನು ಎತ್ತೇ ಬಿಟ್ಟಿದ್ದಾನೆ ಖಡ್ಗನ. ಆದ್ರೆ ಭರತ ಚಕ್ರವರ್ತಿ ಬರ್ತದೆ, ಏ ಆರಾಮ ಕೂತಿದ್ದಾನೆ, ಚೂರು ಕೂಡ ಯೋಚನೆ ಇಲ್ಲ ಆತನ ತಲೆಯೊಳಗೆ. ಇದು ಸಿದ್ಧಿ ಅಂದ್ರೆ ಇದು, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನದ ಹೆತೆ ಅಂತ ಆತ ಕೂತರೆ ತಲೆ ಮೇಲೆ ಖಡ್ಗ ಬಿಡಬೇಕಾಗಿದೆ. ನಿಶ್ಚಿಂತ ಹರಿರೇವ ಪರಹ ತಿಳ್ಕೊಂಡಿರ್ಬೋದು, ಅದು ಸುಮ್ಮನೆ ಕೂತ್ರೆ ಬದುಕ್ತಾರೆ ಅಂತ ಆಯ್ತಲ್ಲ, ನಾವು ಸುಮ್ಮನೆ ಕೂಡೋಣ ಅಂತ ಕೇಳಿದ್ರೆ ತಲೆ ಕತ್ತರಿಸಿಬಿಡ್ತಾರೆ, ಪೀಸ್ ಪೀಸ್ ಆಗೋಗುತ್ತೆ, ಉಪಯೋಗ ಇಲ್ಲ. ಸುಮ್ಮನೆ ಕೂಡಲಿಲ್ಲ, ಒಳಗೆ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃ ಗತಿಹಿ, ಚಿಂತನೆ ಮಾಡ್ತಾನೆ ಇದ್ದಾನೆ. ಭಯ ಆತನಿಗಿಲ್ಲ, ಭದ್ರಕಾಳಿ ಭಯ ಆಯ್ತಂತೆ ಪಾಪ, ನನಗೆಲ್ಲ ಅಭದ್ರವಾಗುತ್ತೋ ಅಂತ ಆಕೆಗೆ. ಆಕೆ ಅಂದ್ಕೊಂಡ್ಲಂತೆ, ಇವ್ ನೋಡಿದ್ರೆ ವಿಷ್ಣು ಭಕ್ತ, ವಿ ಐ ಪಿ ಅಂತಾರಲ್ಲ ಆ ಥರ, ಲಾಕಪ್ ಡೆತ್ ಆದ್ರೆ ಹೇಗೋ ಹಾಗಾಗುತ್ತೆ. ವಿ ಐ ಪಿ ಲಾಕಲ್ಲ ಸತ್ತಾದ್ರೆ ಸ್ವಲ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋಗ್ಬಿಡ್ತಾನೆ ಆಕೆ. ಇವನು ಸತ್ತರೆ ನನಗತಿ ಏನಾಗಬೇಕು ಅಂದ್ಕೊಂಡ್ಲಂತೆ ಪಾಪ. ದೊಡ್ಡ ವಿಷ್ಣು ಭಕ್ತ ಇವನು, ಇವನು ಕೂದಲು ಕೊಂಕಿದ್ರು ನಾನು ಬದುಕಲಿಕ್ಕಾಗೋದಿಲ್ಲ ಅಂತ ಹೇಳಿ ತಕ್ಷಣ ಆ ವಿಗ್ರಹವನ್ನು ಚಟಚಟಾ ಭೇದರ ಮಾಡಿಕೊಂಡು ಹೊರಗೆ ಬಂದೇ ಬಿಟ್ಲಂತೆ. ಅವಳ ಪರಿವಾರ ಹಿಂದೆನೆ ಬಂತಂತೆ, ಇವನು ಎತ್ತಿದ ಕಟ್ಟಿಗೆ ಅವಳು ಕಿತ್ಕೊಂಡ್ಲಂತೆ. ಅವನ ತಲೆಯನ್ನ ಆ ಶೂದ್ರರಾಜಂತಾನೆ ತಾನೇ ಕತ್ತರಿಸ್ತಾಳೆ ಭದ್ರಕಾಳಿ. ತುಂಡ ಕೆಳಗೆ ಬಿಡ್ತಾ ಇದೆ, ಭರತರಾಜ ಸುರಕ್ಷಿತವಾಗಿದ್ದಾನೆ. ಎಂಥ ಪವಾಡ ಇದು! ಪ್ರಹ್ಲಾದನಿಗೆ ತಂದೆ ಹೀಗೆ ಮಾಡ್ಲಕ್ಕೆ ಹೋದಾಗ ಭಗವಂತ ಕಾಪಾಡಿದ್ದನ್ನು ಕೇಳಿದ್ದೇವೆ. ಇಲ್ಲಿ ಭರತರಾಜನ ಆತಿ ಭಗವಂತ ಕಾಪಾಡ್ತಾ ಇದ್ದಾನೆ, ಭದ್ರಕಾಳಿಯ ಮೂಲಕ ಕಾಪಾಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಾರೆ, ನೋಡಿದ್ಯಾ ಪರೀಕ್ಷಿತ ರಾಜ, ಭಗವದ್ಭಕ್ತರ ಭಕ್ತರು ಎಷ್ಟು ಸುಖವಾಗಿರ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಈ ಕಥೆ ಕೇಳಿದವರಿಗೆ ದೇವರ ಮೇಲೆ ಎಷ್ಟು ನಂಬಿಕೆ ಬರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಕೌಂತೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಕೇಳು, ನನ್ನ ಭಕ್ತನಿಗೆ ಕೆಡಕಿಲ್ಲ. ಇದಕ್ಕಿಂತ ದೃಷ್ಟಾಂತ ಬೇಕೇನದಕ್ಕೆ? ಗೀತೆಯ ತತ್ವಕ್ಕೆ ಶ್ರೇಷ್ಠವಾದ ದರ್ಶನವನ್ನು ಕಾಣ್ತಾ ಇದ್ದೆ. ಭಾರಿ ಖುಷಿಪಟ್ಟಂತೆ, ಬರ್ತಾ ಆರಾಮಾಗಿದ್ದಾನೆ. ತಂದೆ ನೋಡಿದ್ರೆ ಅವರೆಲ್ಲ ಕೂಡ ಭದ್ರಕಾಳಿಯಿಂದ ಅವನು ಸತ್ತ. ತಮಾಷೆಯನ್ನು ಗೊತ್ತಾ, ಅವನು ಭದ್ರಕಾಳಿಯ ಉಪಾಸಕ, ಭದ್ರಕಾಳಿಯಿಂದನೇ ಸತ್ತ. ಈತ ವಿಷ್ಣು ಉಪಾಸಕ, ಭದ್ರಕಾಳಿಯಿಂದ ಬದುಕಿದ. ಹರಿ ಸರ್ವೋತ್ತಮತ್ವ ಅಂದ್ರೆ ಇದೇನು? ಹರಿಯನ್ನ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಹರಿ ರಕ್ಷಣೆ ಕೊಡ್ತಾನೆ. ಉಳಿದ ದೇವತೆಗಳು ಕೈ ಬಿಡ್ತಾರೆ ಅಲ್ಲ, ಅವರಿಂದನೇ ಸಾಯ್ತಾರಾದ್ದರಿಂದ ಎಂದೂ ನಾವು ಅನ್ಯ ದೇವತೆಗಳನ್ನ ಸರ್ವೋತ್ತಮತ್ತೇನು ಆರಾಧನೆ ಮಾಡಬಾರದು. ತಾರತಮ್ಯ ಕ್ರಮದಲ್ಲೇ ಆರಾಧನೆ ಮಾಡಬೇಕು. ಇದು ವಿಶಿಷ್ಟವಾದಂಥ ಸಂದೇಶ.